ತೋರಿಸಬೇಕಾಗಿದೆ. ಪೂತನೆಯ ವಿಷವನ್ನ ಜೀರ್ಣ ಮಾಡಿಕೊಂಡವು, ಕಾಲಿಯ ಮಥನವನ್ನ ಮಾಡ್ತಾ ಕಾಲಿನ ವಿಷವನ್ನ ನಾಶ ಮಾಡಿದವನು. ಪೂತನೆ ವಿಷವನ್ನ ತಾನು ತಿಂದ ಜೀರ್ಣ ಮಾಡಿಕೊಂಡು ಬಿಟ್ಟ, ಕಾಲಿನ ವಿಷವನ್ನು ತಿನ್ನಲಿಲ್ಲ, ಅವನ ವಿಷ ಅವನಿಂದ ಹೊರಗೆ ಹೋಗ ಮಾಡಿಬಿಟ್ಟ ಭಗವಂತ. ಕಾಲಿಯನನ್ನ ವಿಷರಹಿತನನ್ನಾಗಿ ಮಾಡಿಬಿಟ್ಟ. ಇದನ್ನ ಯಾತಕ್ಕೆ ಹೇಳ್ತಾರೆ ಗೊತ್ತೇನು, ಅರ್ಜುನ ವಿಷಾದ ಬಂದಿದೆಯಲ್ಲ, ಆ ವಿಷಾದದ ವಿಷವನ್ನು ಭಗವಂತ ಪರಿಹಾರ ಮಾಡ್ತಾನೆ. ಅರ್ಜುನನ ವಿಷಾದದ ವಿಷವನ್ನ ತೆಗೆದಾಕ್ತಾ ಇದ್ದಾನೆ. ಈ ಕಲ್ಪನೆ ಕೊಡಲಿಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಪದ ಬಂದಿದೆ. ಅರ್ಜುನ ವಿಷಾದ ಯೋಗ, ಇನ್ನು ಇದಕ್ಕೆ ಹೇಳಕ್ ಹೋದ್ರೆ ಭಾರಿ ಭಾರಿ ಅರ್ಥ ಉಂಟು. ಮತ್ತೆ ಅರ್ಜುನ ಅಂದ್ರೆ ಅರ್ಜುನ, ವಿಷಾದ ಇದೆ ಯೋಗ ಇದೆ. ವಿಷಾದ ಅಂದ್ರೆ ಯಾರು ಗೊತ್ತೇನು, ವಿಷಾದ ಅಂದ್ರೆ ಭೀಮ ಅಂತ ಅರ್ಥ. ಈಗ ದುರ್ಯೋಧನ ಹಾಕಿದ ಕಾಲಕೂಟ ವಿಷವನ್ನು ತಿಂದುಬಿಟ್ನಲ್ಲ, ಅದು ವಿಷಾದ ಅಂದ್ರೆ ಭೀಮ ಅಂತ ಅರ್ಥ. ಅರ್ಜುನ ಅರ್ಜುನ, ವಿಷಾದ ಅಂದ್ರೆ ಭೀಮ, ಯೋಗ ಅಂದ್ರೆ ಕೃಷ್ಣ. ಅದೆಲ್ಲಿ ಬಂದಿದೆ? ವಿಷ್ಣು ಸಹಸ್ರನಾಮ ಓದಿ. ಯೋಗೋ ಯೋಗ ವಿದಾಮನೇತ, ಯೋಗ ಅಂದ್ರೆ ಕೃಷ್ಣ. ಅರ್ಜುನ ಭೀಮ ಕೃಷ್ಣ ಮೂರು ಜನ ಸೇರಿದ್ದಾರೆ. ಎಲ್ಲಿ? ರಥದ ಮುಂದೆ ಕೃಷ್ಣ ಕೂತಿದ್ದಾನೆ, ರಥದ ಒಳಗೆ ಅರ್ಜುನ ಕೂತಿದ್ದಾನೆ, ಮೇಲೆ ಕಪಿಧ್ವಜ ಹನುಮಂತ ಕೂತಿದ್ದಾನೆ. ಮೂರು ಜನ ಕೂತಿದ್ದಾರಲ್ಲ, ಅದಕ್ಕೇನೆ ಅರ್ಜುನ ವಿಷಾದ ಯೋಗ ಇದು? ಮೂರು ಜನಗಳು ಸಮಾವೇಶ ಆಗಿಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಭಗವದ್ಗೀತೆಯನ್ನು ಕೇಳುವ ಅರ್ಹತೆ ಅರ್ಜುನನಿಗೆ ಪೂರ್ಣ ಪ್ರಮಾಣದಲ್ಲಿ ಬಂದಿದೆ ಎಂದು ಗೊತ್ತಾದಾಗ ಅಧ್ಯಾಯಕ್ಕೆ ಅಲ್ಲ, ಅದರ ಶ್ಲೋಕಗಳಿಗೆಲ್ಲ, ಪದಗಳಿಗೆಲ್ಲ, ಅದರ ಹೆಸರಿಗೇನೆ ಎಷ್ಟು ಸಾರ್ಥಕವಾದ ಅರ್ಥವನ್ನು ಮಾಡಲಿಕ್ಕೆ ಬರುತ್ತೆ ಅನ್ನೋದಕ್ಕೂ ಒಳ್ಳೆ ಗುರುತಿದೆ. ಈ ರೀತಿಯಾಗಿ ಅರ್ಜುನ ವಿಷಾದ ಯೋಗ ನಡೀತಾ ಇದೆ. ಭಗವದ್ಗೀತೆಯನ್ನು ಕೇಳ್ತಕ್ಕಂಥವರಿಗೆ ಅದರ ಮಹಾತ್ಮೆ ಏನು ಅಂತ ಗೊತ್ತಾದರೆ ಕೇಳೋ ಬುದ್ಧಿ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ, ಇನ್ನೂ ಜಾಸ್ತಿ ವಿಶೇಷವಾದ ಮಹತ್ವ ಬರುತ್ತೆ. ಈ ವೇದವ್ಯಾಸದೇವರು ಸ್ವತಃ ಭಗವದ್ಗೀತೆಯನ್ನ ಕೃಷ್ಣ ರೂಪದಿಂದ ತಾವು ಹೇಳಿದ ಭಗವದ್ಗೀತೆಯನ್ನ ವ್ಯಾಸ ರೂಪದಿಂದ ಮಹಾಭಾರತದಲ್ಲಿ ಬರೆದಾಕಿದರೆ ಅದೇ ವೇದವ್ಯಾಸದೇವರು ಪದ್ಮಪುರಾಣದೊಳಗೆ ಗೀತಾ ಮಹಾತ್ಮ್ಯ ಅಂತ ಹೇಳಿ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಕಥೆ ಹೇಳ್ತಾ ಹೋಗ್ತಾರೆ. ಆ ಕಥೆ ಕೇಳಿದವರಿಗೆ ಭಗವದ್ಗೀತೆ ಬಿಡಲಿಕ್ಕಾಗೋದೇ ಇಲ್ಲ ಅಂತ ಕಥೆಗಳು ಹೇಳ್ತಾ ಬರ್ತಾರೆ. ಎಲ್ಲ ಕಥೆ ಹೇಳೋದಕ್ಕೆ ಹೋಗೋದಿಲ್ಲ. ಮೊದಲನೇ ಅಧ್ಯಾಯದಲ್ಲಿ ಏನು ವಿಷಯ ಬಂದಿದೆ ಎಂಬುದನ್ನು ಎಷ್ಟು ಸ್ವಾರಸ್ಯವಾಗಿ ಒಂದು ಕಥೆಯ ಮೂಲಕ ಹೇಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿಬಿಟ್ರೆ ಆಗ ಭಗವದ್ಗೀತೆಗೂ ನಮ್ಮ ಜೀವನಕ್ಕೂ ಎಷ್ಟು ಪೂರ್ವವಾದಂತಹ ಸಂಬಂಧ ಇದೆ ಅಂತ ತಿಳಿಯುತ್ತೆ. ಒಬ್ಬ ಬ್ರಾಹ್ಮಣ ಸುಶರ್ಮ ಅಂತ ಅವನ ಹೆಸರು, ಸುಶರ್ಮ ಅಂತ ಹೇಳಿ, ಹೆಸರು ಸುಶರ್ಮ ಅಷ್ಟೇ, ಅವನ ಜೀವನದಲ್ಲಿ ಒಳ್ಳೆ ಕೆಲಸ ಏನೂ ಮಾಡಿದ್ದಿಲ್ಲ ಅಂತ. ಆ ಸುಶರ್ಮ ಹೇಗಿದ್ದ ಅಂದರೆ ಬ್ರಾಹ್ಮಣನಾಗಿ ಒಂದು ದಿವಸನೂ ಬ್ರಾಹ್ಮಣನಾಗಿ ಬ್ರಾಹ್ಮಣ ಅಂತ ಬದುಕಿದವನೇ ಅಲ್ಲ ಅವನು. ಮಾಡಬಾರದನ್ನು ಮಾಡ್ತಾ ಇದ್ದ, ಮದ್ಯಪಾನ ಮಾಡ್ತಾ ಇದ್ದ, ಮಾಂಸವನ್ನು ತಿಂತಾ ಇದ್ದ, ಮಾಡಬಾರ ಕೆಲಸವನ್ನು ಮಾಡ್ತಾನೇ ಇದ್ದ. ಬ್ರಾಹ್ಮಣ ಅದೆಲ್ಲ ಮಾಡ್ತಿದ್ದಂತೆ. ನಮಗೇನು ಆಶ್ಚರ್ಯ, ಇವ ಬ್ರಾಹ್ಮಣ ಸಾಮಾನ್ಯ ಮಾಡೇ ಮಾಡ್ತಾರೆ, ಆದ್ದರಿಂದ ಹೊಸ ವಿಚಾರ ಅನಿಸೋದಿಲ್ಲ ನಮಗೆ. ಅದು ಒಂದು ಬಿಟ್ಟವರೆಲ್ಲ ಸಿಕ್ಕರೆ ಪುಣ್ಯ ಅಷ್ಟೇ. ಸಾಮಾನ್ಯವಾಗಿ ಒಬ್ಬ ಕೆಟ್ಟ ಬ್ರಾಹ್ಮಣ ಹೇಗಿರ್ಬೋದು ಅನ್ನೋದಕ್ಕೆ ಸುಶರ್ಮ ಒಬ್ಬ ಐಡಿಯಲ್ ಅಂತ ಹೇಳ್ತೇವಲ್ಲ, ಆ ರೀತಿ ಇದ್ದ ವ್ಯಕ್ತಿಯವು. ಅಂಥ ಒಬ್ಬ ಸುಶರ್ಮ ಜೀವನ ಪೂರ್ತಿ ಹಾಗೆ ಬದುಕಿದವು. ವಂಶ ಭಾರಿ ಒಳ್ಳೆಯ ವಂಶ, ವಂಶ ಪಾಪ, ಅವನ ಬದುಕು ಮಾತ್ರ ಅಡ್ಡಹಾದಿಯ ಬದುಕದು. ಈ ರೀತಿ ಬದುಕಿದ ಅವನು ಕೊನೆಗೆ ಮದ್ಯಪಾನ ಮಾಡ್ತಾ ಮಾಡ್ತಾನೆ ಎಲ್ಲೋ ಹೋಗ್ತಾ ಇದ್ದ, ಒಂದು ಹಾವು ಬಂತಂತೆ ಕಚ್ಚಿತಂತೆ, ಸತ್ತೋಗ್ಬಿಡ್ತಾನೆ, ಸತ್ತೋಗ್ತಾನೆ. ಆದರೆ ಅವನು ಸತ್ತ, ಮಾಡಿದ ಪಾಪಗಳು ಸಾಯುತ್ತಾ, ಆ ಪಾಪಗಳು ಹಾಗೆ ಗಂಟು ಬಿತ್ತ ಅವನಿಗೆ. ಅದರ ಫಲದಿಂದ ಏನೇನೋ ಜನ್ಮಗಳು ಬಂತವನಿಗೆ. ಕೊನೆಗೆ ಒಂದು ಎತ್ತಾಗಿ ಹುಟ್ಟಿದನೆ, ಒಂದು ಎತ್ತಾಗಿ ಹುಟ್ಟಿದ. ಎತ್ತಾಗಿ ಹುಟ್ಟಿದಾಗ ಯಾವನೋ ಒಬ್ಬ ವರ್ತಕ ಕೊಂಡ್ಕೊಂಡ ಅವನನ್ನು. ಹಿಂದಿನ ಕಾಲಕ್ಕೆ ಒಂಟೆತ್ತಿನ ಗಾಡಿ ಅಂತ ಬರ್ತಿತ್ತು, ಆಗಿಟ್ಟವನು ಇವತ್ತು ಸ್ಕೂಟ್ರು ಕಾರ್ ಇಟ್ಟರೆ ಹೇಗೋ ಹಾಗೆ, ಒಂಟೆತ್ತಿನ ಗಾಡಿಯಲ್ಲಿ ಬಂದ ಅಂತ ಹೇಳಿಬಿಟ್ರೆ ಭಾರಿ ಮರ್ಯಾದೆ ಅವನಿಗೆ ಊರೊಳಗೆ. ಅಂಥ ಒಂದು ವರ್ತಕ ಇದ್ದ ವ್ಯಾಪಾರಿ, ಎತ್ತು ಬೇಕಾಗಿತ್ತು ಅವನು ಒಂಟೆತ್ತಿನ ಗಾಡಿಗೆ, ಇವನು ಕೊಂಡ್ಕೊಂಡ್ಬಿಟ್ಟ, ಉಪಯೋಗಿಸ್ಕೊಂಡ ವ್ಯಾಪಾರ ಮಾಡಿ ಶುರು ಮಾಡಿಬಿಟ್ಟ. ಅದ್ರ ಮೇಲೆ ಓಡಾಡೋದು, ಊರಿಂದೂರಿಗೆ ಹೋಗೋದು, ಮೊಬೈಲ್ ಅಂತ ಹೇಳ್ತೇವಲ್ಲ, ಬಿಸಿನೆಸ್ ಮಾಡ್ಕೊಂಡು ಇದ್ದುಬಿಟ್ಟ. ಅಷ್ಟು ದಿವಸ ನಡೆಯಿತು, ಕೊನೆ 15 ವರ್ಷ ಆಗಿ ಮಾಡಿದ್ದಾನೆ. 15 ವರ್ಷಗಳ ಕಾಲ ವ್ಯಾಪಾರ ಮಾಡಿದ. ಎತ್ತುಗಳ ಆಯುಷ್ಯ ತುಂಬ ಜಾಸ್ತಿ ಅಲ್ಲದು, ಬಲಬೇಗ ಮುದೋಗಿಬಿಡೋದು, ಅದು ಮುದುಕಾಗಿ ವೃದ್ಧಾಪ್ಯ ಬಂದ್ಬಿಡ್ತಾಗಲೇ. ಅದು ಹಸು ಎತ್ತುಗಳು ತುಂಬ ದಿವಸ ಬದುಕೋದಿಲ್ಲ ನೋಡಿದರು, ಅಷ್ಟಕ್ಕೆ ಸಾಕಲಿಕ್ಕೆ ನಮಗೆ ಆಗೋದಿಲ್ಲ. ಇದು ತುಂಬ ದಿವಸ ಬದುಕಿದ ಗತಿ ಏನಾಗ್ತಿತ್ತು? ಆ ಬದುಕೋ 20 ವರ್ಷಕ್ಕೆ ನಾವು ಸಾಕದಾಗ ಒದ್ದಾಡಿಬಿಡ್ತೇವೆ ಅಷ್ಟೇನೆ. ಆಗ ಅವು ಒಂದು ದಿವಸ ಹೋಗ್ತಾ, ಇಷ್ಟು ಮುಪ್ಪಾಗಿದ್ರು ಬಿಟ್ಟಿದ್ದಿಲ್ಲ, ತನ್ನ ಗಾಡಿ ಕಟ್ಸ್ಕೊಂಡೇ ಹೋಗ್ತಾ ಇದ್ದವು. ಒಂದು ದಿವಸ ಹೋಗ್ತಿರ್ಬೇಕಾದ್ರೆ ಎಳೆಯಲಕ್ಕಾಗ್ತಾ ಇಲ್ಲ, ಅದಕ್ಕೆ ತುಂಬ ವೃದ್ಧಾಪ್ಯ ಬಂದುಬಿಟ್ಟಿದೆ. ಅವನು ಜಟಗಾದವ್ರು, ಜಟಗ ಕೊಟ್ಟಿದ್ರು ಕುದುರೆ ನೋಡ್ತಾರಲ್ಲ ಹಾಗೆ, ಜಟಗ ಕುದುರೆ ಅಂದ್ರೆ ನಿಮಗೆ ಗೊತ್ತಿಲ್ಲ, ರೇಸ್ ಕುದುರೆ ಅಂದ್ರೆ ರೀತಿಯೇ ಬೇರೆ, ಜಟಗ ಕುದುರೆ ರೀತಿಯೇ ಬೇರೆ. ರೇಸ್ ಕುದುರೆಗೆ ಏನು VIP ಟ್ರೀಟ್ಮೆಂಟ್ ಅದಕ್ಕೆ, ಜಟಗಾದ ಕುದುರೆ ಅಂದ್ರೆ ಹುಲ್ಲು ಕೂಡ ಸಿಗೋದಿಲ್ಲ ಪಾಪ ಅದಕ್ಕೆ. ಅವನು ಏನು ಹರವಟ್ಟೆ ಹಾಕ್ತಾ ಇದ್ದ ಪಾಪ ಅದಕ್ಕೆ, ಹೊಟ್ಟೆ ಹಿಟ್ಟಿಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ವಯಸ್ಸು ಬೇರೆ ಆಗಿಬಿಟ್ಟಿದೆ.
ಹೊಡೆಯಲು ಬಿಟ್ಟಿಲ್ಲ, ಜೋರಾಗಿ ಹೊಡಿತಾ ಇದ್ದಾನೆ ಹೋಗು ಹೋಗು ಅಂತೇಳಿ.
ಆದರೆ ಕಷ್ಟ ಬರ್ಕೊಂಡು ಹೋಗ್ತಾ ಇದೆ, ಹೋಗ್ಲಿಕ್ಕಾಗಲಿಲ್ಲ, ದಪ್ಪ ಅಂತ ಬಿದ್ದು ಬಿಡುತ್ತಂತೆ. ಆಗ ಅದರ ಕತ್ತಿನ ಮೇಲೆ ಆ ಗಾಡಿನೂ ಬಿದ್ದು ಬಿಡುತ್ತಪ್ಪ, ಗಾಡಿ ಕತ್ತು ಅತ್ತ ಕತ್ತರಿಸಿಬಿಡುತ್ತಂತ. ಕತ್ತ ಅದ ಕತ್ತರಿಸಿ ಹೋಯ್ತು ಎತ್ತಿಂತು. ಇವನು ನೋಡಿದ, ಯೋಚನೆ ಮಾಡಿದ, ಇನ್ನದು ಬದುಕೋ ಸಂಭವ ಇಲ್ಲ ಅಂತ ಗೊತ್ತಾಯಿತು, ಕಷ್ಟ ಬಿಟ್ಟು ಹೋಗಿಬಿಟ್ಟಂತ. ಇದನ್ನೇ ಶಾಸ್ತ್ರ ಹೇಳೋದು. ಅಷ್ಟು ದಿವಸ ದುಡಿಸ್ಕೊಂಡಲ್ಲ, ಸಾಯ್ಬೇಕಾದ್ರೆ ಎದುರಿಗಿರಬಾರ್ದೆ ಬಿಟ್ಟು ಹೋಗ್ಬಿಟ್ಟಂತ ಕಡೆ. ಇದನ್ನೇ ಶಾಸ್ತ್ರ ಹೇಳುತ್ತೆ. ಆರೂ ಸಂಗಡ ಬಾಹೋರಿಲ್ಲ, ನಾವು ಯಾರ್ಯಾರಿಗೆ ಏನೇನೋ ಮಾಡ್ತೇವೆ, ಕೊನೆಗೆಲ್ಲ ಕೈ ಕೊಡೋರೆ ಅಂತ ಹೇಳೋದಕ್ಕೆ ಸಾಕ್ಷಿ. 15 ವರ್ಷಗಳ ಕಾಲ ದುಡಿಸ್ಕೊಂಡು ಬಿಟ್ಟು ಅದ್ರ ಮೇಲೆ ಕೂತು ಓಡಾಡಿಬಿಟ್ಟು ಅದು ಬಿದ್ದು ಸಾಯ್ತಾ ಇದ್ರು 10 ನಿಮಿಷ ಇರ್ಲಕ್ಕೆ ಬರಲಿಲ್ವೆ ಅವನಿಗೆ, ಬಿಟ್ಟ ಆ ಕಡೆ ಹೊರಟ ಇನ್ನೊಂದು ಕಾಡಿ ಕೊಂಡ್ಕೊಳ್ಳಿಕ್ಕೆ ಅಂತ ಹೊರಟೆ ಬಿಟ್ಟ ಆ ಕಡೆ. ಒದ್ದಾಡ್ತಾ ಇದೆ ಪಾಪ ಇದು. ಜನಗಳಿಗೆಲ್ಲ ಕರುಣೆ ಬಂತಂತೆ, ಎಲ್ಲ ಸೇರಿಬಿಡ್ತಾರೆ, ನೋಡ್ತಾ ಇದ್ದಾರೆ ಕತ್ತು ಮುರಿದೋಗಿದೆ, ಬದುಕ ಸಂಭವನೇ ಇಲ್ಲ, ಎಲ್ಲ ಬದುಕಲಿ ಅಂತ ಯಾರು ಅನ್ಕೊಳ್ಳಿಲ್ಲಂತೆ ಪಾಪ. ಅದನ್ನು ನೋಡಿ, ಯಾರು ಬದುಕಲಿ ಅನ್ಕೊಳ್ಳಿಲ್ವಂತೆ, ಯಾಕೆ ಬದುಕ ಸಂಭವನೇ ಇರಲಿಲ್ಲ, ಸಾಯಲಿ ಅನ್ಕೊಂಡ್ರಂತೆ ಎಲ್ಲರೂ ಪಾಪ. ಯಾಕೆ ಗೊತ್ತೇನು, ಬೇಗ ಸತ್ರ ವಾಸಿ ಅಂತೇಳಿ, ದುಃಖ ನೋಡ್ಲಿಕ್ಕಾಗ್ತಾ ಇಲ್ಲ ಪಾಪ, ಎಲ್ಲ ಸಾಯಲಿ 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 ಅನ್ಕೊಂಡಿರುತ್ತೆ. ತಮಾಷೆ ಏನು ಗೊತ್ತಾ, ಸಾಯ್ತಾನೆ ಇಲ್ಲ, ಅದು ಏನ್ ಮಾಡೋ ಸಾಯ್ತಾ ಇಲ್ಲ. ನಮಗೆ ಆ ಗೊತ್ತಾಗತ್ತೆ, ಹುಟ್ಟು ನಮ್ಮ ಕೈಯಲ್ಲಿ ಇಲ್ಲ ಅಲ್ಲ, ಬದುಕೋ ನಮ್ಮ ಕೈಯಲ್ಲಿ ಇಲ್ಲ ಅಲ್ಲ, ಸಾಯೋದು ನಮ್ಮ ಕೈಯಲ್ಲಿಲ್ಲ. ಭಗವಂತ ಒಲಿದೆ ಹೋದ್ರೆ ಸಾವು ಬರೋದಿಲ್ಲ ಹಾಗೆಲ್ಲ ಅಂತ ಹೇಳಿಬಿಡುತ್ತೆ. ಏನ್ ಮಾಡೋ ಸಾಯ್ತಾ ಇಲ್ಲ ಅವನು. ಹಿಂದಿನ ಜನವಾದ ಪಾಪ ಸಾಯ್ಲಕ್ಕೂ ಅವನು ಬಿಡ್ತಾ ಇಲ್ಲ, ಚಿತ್ರಹಿಂಸ ಪಡ್ತಾ ಇದ್ದಾನು. ಜನಗಳೆಲ್ಲ ಅನ್ಕೊಂಡ್ರಂತೆ ಬರೀ ಸಾಯಲೆ ಅಂದ್ರು, ಪುಣ್ಯ ಕೊಡ್ಲಕ್ಕೆ ಶುರು ಮಾಡಿದ್ರಂತೆ ಪಾಪ. ಯಾವುದೋ ತೀರ್ಥಯಾತ್ರೆಯ ಪುಣ್ಯ, ಆ ಪುಣ್ಯ ಈ ಪುಣ್ಯ, ಯಜ್ಞದ ಪುಣ್ಯ, ಹೋಮದ ಪುಣ್ಯ, ಜಪದ ಪುಣ್ಯ ಅಂತ ಕೊಡ್ತಾನೆ ಇದ್ದಾರೆ. ಏನು ಕೊಟ್ಟರು ಸಾಯ್ತಾ ಇಲ್ಲ ಅಂದ್ರೆ ಅವ್ರ ಪುಣ್ಯ ಮೋಕ್ಷಕ್ಕೆ ಹೋಗ್ಲಕ್ಕಲ್ಲ, ಈ ಪ್ರಾಣ ತೆಗಲಕ್ಕೂ ಸಾಧ್ಯ ಇನ್ನೊಂದಕ್ಕೆ ಬೇಟಾಗಿಬಿಟ್ಟಿದೆ ಎಲ್ಲರ ಪುಣ್ಯ. ಏನ್ ಮಾಡೋ ಸಾಯ್ತಾ ಇಲ್ಲ. ನಮ್ಮ ಪುಣ್ಯದ ಮಹತ್ವ ಗೊತ್ತಾಗುತ್ತಾಗ, ನಾವು ಪುಣ್ಯ ಏನೋ ಮಾಡಿಬಿಟ್ಟಿರ್ತೇವೆ, ಎಲ್ಲಾ ಪುಣ್ಯಕ್ಕೂ ಒಂದೇ ಶಕ್ತಿ ಇರೋದಿಲ್ಲ. ಇವ ಸುಖವಾದ ಸಾವು ಬರಲಿ, ಇನ್ನೊಬ್ರು ಸಾಯಿಸೋದು ಬೇಡ. ನಮ್ಮ ಸಾವು ಸುಖವಾಗಿ ಬರತಕ್ಕಂಥ ಪುಣ್ಯ ಎಷ್ಟು ಮಾಡಿರ್ತೇವೆ ನಾವು ಇವತ್ತೆ. ನಮ್ಮ ಸಾವು ಸುಖವಾಗಿ ಬರಬೇಕು. ರಾಘವೇಂದ್ರ ಸ್ವಾಮಿಗಳು ಒಳಗೆ ಕೂತರಲ್ಲ, ವಾದಿರಾಜ ಸ್ವಾಮಿಗಳು ಕೂತರಲ್ಲ, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯವಹಾರನ್ ಮಾ ಮನುಸ್ಮರನ್ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಗೀತೆಯಲ್ಲಿ ಬರಲಾರದ ವಿಚಾರವೇ ಇಲ್ಲ. ಮನುಷ್ಯ ಹೇಗೆ ಸಾಯಬೇಕು ಅನ್ನೋದನ್ನು ಭಗವದ್ಗೀತೆ ಹೇಳುತ್ತೆ, ಹೇಗೆ ಬದುಕಬೇಕು ಅಂತ ಭಗವದ್ಗೀತೆ ಹೇಳುತ್ತೆ, ಹೇಗೆ ಸಾಯಬೇಕು ಅಂತ ಭಗವದ್ಗೀತೆ ಹೇಳುತ್ತೆ. ಇವನು ಸಾವು ಬರ್ತಾ ಇಲ್ಲ. ಕೊನೆಗೆ ಗಲಾಟೆ 1000 ಜನ ಸೇರಿಬಿಟ್ಟಿದ್ದಾರೆ. ಒಬ್ಬ ವೇಶ್ಯ ಎಲ್ಲ ಹೋಗ್ತಾ ಇದ್ಲು, ನೋಡಿದ್ಲು, ಅವಳಿಗೂ ತುಂಬಾ ಜನ ಸೇರಿದ ಆಶ್ಚರ್ಯವಾಯಿತು. ಅವಳು ಬಂದ್ಲು ನೋಡ್ಲಿಕ್ಕೋಸ್ಕರ, ನೋಡಿಲ್ಲಂತೆ. ಅವಳಿಗೂ ಮನಸ್ಸು ತುಂಬಾ ಕರಗಿಬಿಡುತ್ತೆ. ಎಲ್ಲ ವಿಷಯ ಹೇಳಿಬಿಟ್ರು ಜನಗಳು, ಅಯ್ಯೋ ಪಾಪ ಸಾಯ್ತಾ ಇಲ್ವೇನದು, ಒಂದು ನಾನೇನಾರ ಕೊಡ್ತೇನೆ ಅನ್ಕೊಂಡು ಸಾಯಲಿದು ಅಂತ ಅವಳು ಅನ್ಕೊಂಡ್ಲಂತೆ. ಏನೋ ಅನ್ಕೊಂಡ್ಬಿಟ್ಟು ಸಾಯಿಲಿ ಅಂದ್ಬಿಟ್ರು, ಸತ್ತೋಗ್ಬಿಡುತ್ತೆ ಅಷ್ಟೇ, ಅದು ಸತ್ತೋಯ್ತು. ಇವರಿಗೂ ಸತ್ತಿರಲಿಲ್ಲ, ತಟ್ಟ ಸತ್ತೋಯ್ತು. ಜನ ಎಲ್ಲ ಹೊರಟೋಗ್ಬಿಟ್ರು ಆ ಕಡೆ. ಎತ್ತು ಹೋಯ್ತಲ್ಲ, ಸುಶರ್ಮ ಬ್ರಾಹ್ಮಣ ತಾನೆ ಯಮಲೋಕಕ್ಕೆ ಹೋದನಂತೆ. ಅಲ್ಲಿ ಹೋಗಿ ನೋಡಿದರೆ ಯಮದ ಅಕೌಂಟ್ ತೆಗಿತಾರ, ಅವನ ಅಕೌಂಟ್ ತೆಗೆದು ನೋಡಿದರೆ ಒಂದು ಪಾಪ ಇಲ್ಲ ಇಲ್ಲ ಅವನ ಅಕೌಂಟ್ ನೋಡಿಗೆ. ನಮ್ಮ ಪ್ರಕಾರ ಎಲ್ಲಾ ಪಾಪ ಹಾಗೆ ಇರಬೇಕಾಗಿತ್ತು, ಒಂದು ಪಾಪ ಇಲ್ಲ ಅಂತ. ನೀ ಪಾಕಿಸ್ತಾನ ಅಲ್ಲಿ ಬರಬೇಕಾದ ಕಾರಣ ಇಲ್ಲ, ಹೋಗು ಒಂದು ಬಿಟ್ರಂತ ಅವನು ರಿಲೀಸ್ ಮಾಡ ಅವನ ಆಗ್ಲೇನು. ನನಗೆ ಆಶ್ಚರ್ಯ ಆಗೋಯ್ತು, ನನ್ನ ಪಾಪ ಎಲ್ಲಿ ಹೋಯ್ತು ಅಂತ ಕೇಳುತ್ತಾನೆ. ಎಲ್ಲಿ ಹೋಯ್ತಾ, ಆ ವೇಶ್ಯ ಪುಣ್ಯ ಕೊಟ್ಟುಬಿಟ್ಲಲ್ಲ, ಆ ಪುಣ್ಯದ ಪ್ರಭಾವದಿಂದ ಎತ್ತಾ ಇದ್ದ ನೀನು ಸುಖವಾಗಿ ಪ್ರಾಣ ಬಿಟ್ಟೆ ಅಷ್ಟೇ ಅಲ್ಲ, ನಿನ್ನ ಪಾಪಗಳೆಲ್ಲ ಪ್ರಾಣ ಬಿಟ್ಟು ಬಿಟ್ಟಿವೆ, ಎಲ್ಲ ಸತ್ತೋಗಿಬಿಟ್ಟಿವೆ, ನಿನ್ನ ಪಾಪನೇ ಇಲ್ಲ ಅಂತ ಹೇಳಿಬಿಟ್ರು. ಅವನಿಗೆ ಆಶ್ಚರ್ಯನೇ ಆಶ್ಚರ್ಯ. ಮಾಡಬೇಕು ಅಂದ್ರೆ ನೀನು ಮತ್ತೊಮ್ಮೆ ಬ್ರಾಹ್ಮಣನಾಗಿ ಹುಟ್ಟು, ನಿನ್ನ ಪುಣ್ಯ ತುಂಬಾ ಜಾಸ್ತಿ ಆಗಿದೆ, ಹೋಗುವ ಅಂತ ಕಲಿಸಿದ್ರು. ಮತ್ತೆ ಭೂಲೋಕದಲ್ಲಿ ಹುಟ್ಟಿದವನು, ಈ ಸತ್ಯ ಒಳ್ಳೆ ಬ್ರಾಹ್ಮಣದಲ್ಲಿ ಹುಟ್ಟಿದ, ಶ್ರೀನಾಮ್ ಶ್ರೀಮತಾಮ್ ಅಂತ ಹೇಳ್ತಾರಲ್ಲ ಹಾಗೆ ಹುಟ್ಟಿದ, ತಾಮ್ಗೆ ಹೇಳ್ತಾರಲ್ಲ ಹಾಗೆ ಹುಟ್ಟಿದ. ಹುಟ್ಟದಿರ್ಲಿಕ್ಕೆ ನಿರ್ಮಲವಾದವನಿಗೆ ಎಷ್ಟು ದೂರವಾಗಿದ್ದ, ತಾನು ಎತ್ತಾಗಿದ್ದು, ಹಿಂದೆ ಸುಶರ್ಮನಾಗಿದ್ದು, ಎಲ್ಲ ಭರತರಾಜನಿಗೆ ಜ್ಞಾಪಕ ಆಯ್ತು, ಜಿಂಕೆ ಎದ್ದು ಎಲ್ಲದು ಆ ರೀತಿ ಜ್ಞಾಪಕ ಆಯ್ತಂತೆ. ಅವನಿಗೆ ತಕ್ಷಣ ಅರ್ಥ ಆಗಿಬಿಡ್ತು, ನಾನು ಸುಶರ್ಮನಾಗಿದ್ದೆ, ಎತ್ತಾದೆ, ಸಾಯಿಲೆ ಕಷ್ಟಪಡ್ತಾ ಇದ್ದೆ, ಯಾರು ಕೊಟ್ಟರು ನಾನು ಸಾಯಲಿಲ್ಲ, ಒಬ್ಬ ವೇಶ್ಯ ಬಂದು ಪುಣ್ಯ ಕೊಟ್ಲು, ಆ ಪುಣ್ಯದ ಪ್ರಭಾವದಿಂದ ನನ್ನ ಪಾಪ ಹೋಯಿತು, ಇಂಥ ಯೋಗ್ಯವಾದ ಜನ್ಮ ನನಗೆ ಬಂತು, ಇವತ್ತು ನಾನು ಆ ವೇಶ್ಯ ಹತ್ರ ಹೋಗಬೇಕು, ಯಾವ ಪುಣ್ಯ ಕೊಟ್ಲು ಅಂತ ಕೇಳಬೇಕು ಅನ್ಕೊಂಡಂತ. ಇದು ಆಶ್ಚರ್ಯ. ಯಾರು ಇರ್ತಾರಲ್ಲ, ನಿಮ್ಮಲ್ಲಿ ಭಾರಿ ತುಂಬಾ ಚೆನ್ನಾಗಿ ಆಗಿತ್ತು ಸಾರು, ಯಾವ ಬೆಳೆ ಹಾಕಿದ್ರಿ ಅಂತ ಕೇಳಬೇಕು ಹೋಗ್ತಾರಲ್ಲ. ಆಟ ನಮಗೆ ಶಾಸ್ತ್ರ ಇಷ್ಟ ಅಂತ ಕೇಳೋ ಪ್ರಸಂಗ ನಮ್ಮಲ್ಲಿಲ್ಲ. ಈ ಸಾರು ವಡೆ ತಿಂಡಿ ಪದಾರ್ಥ ನಮಗೆ ಅರ್ಥ ಆಗುತ್ತೆ ಸಾಮಾನ್ಯವಾಗಿ, ಏನು ಯಾವ ಸಾರ ಹಾಕಿದ್ರಿ, ಯಾವ ಸಕ್ಕರೆ ಉಪಯೋಗಿಸಿ ಕೇಳೋ ಹಾಗೆ ಹೋಗಬೇಕು ಅಂತ ಬಂದಂತೆ ಪಾಪ. ನೋಡಿದ ಅವನು ಬೇಗ ಹುಟ್ಟಿದ, ಸತ್ತನೇ ಹುಟ್ಟಿಬಿಟ್ಟ. ಆದ್ದರಿಂದ ಇನ್ನವಳು ಬದುಕಿದ್ಲು ವೇಶ್ಯ, ಪಾಪ ಜ್ಞಾಪಕ ಇತ್ತಲ್ಲ, ಅವಳು ಹುಡುಕೊಂಡು ಹೊರಟ ವೇಶ್ಯನ. ಅವಳು ಸಿಕ್ಕೇ ಬಿಟ್ಲು, ವೇಶ್ಯ ಮನೆ ಸಿಕ್ತು, ಒಳಗೆ ಹೋಗಿಬಿಟ್ಟ. ಅವನು ನೋಡಿದವರಿಗೆ ಆಶ್ಚರ್ಯ, ದೊಡ್ಡ ಆಚಾರ್ಯರು ವೇಶ್ಯ ಮನೆ ಹೋದಾಗ ಆಯ್ತು ಪಾಪ. ದೊಡ್ಡ ಆಚಾರ್ಯರವನು ಪಾಪ,
ಅವ್ರು ಸಂಕೋಚ ಪಡಲೇ ಇಲ್ಲ,
ಸೀದಾ ಮನೆಯೊಳಗೆ ಹೋಗೇ ಬಿಟ್ಟಂತೆ.
ಅವಳಿಗೆ ಗಾಬರಿ, ಇಂಥ ಮಹಾನುಭಾವರು ಬಂದು ಅಷ್ಟ ಹೇಳ್ತಾನಮ್ಮ, ಯಾರೋ ನಿನಗೆ ಗೊತ್ತಿರ್ಲಿಕ್ಕಿಲ್ಲ, ನಾನು ಯಾರು ಗೊತ್ತೇನು, ಎತ್ತೋ ಒಂದು ಸಾಯ್ತಾ ಬಿದ್ದಿತ್ತಲ್ಲ, ಸಾಯ್ಲಕ್ಕೆ ಕಷ್ಟಪಡ್ತಾ ಇತ್ತಲ್ಲ, ಯಾರು ಪುಣ್ಯ ಕೊಟ್ಟರು ಸಾಯ್ಲಿಲ್ವಲ್ಲ, ನೀನು ಕೊಟ್ಟು ಪುಣ್ಯಕ್ಕೆ ಸತ್ತಿತ್ತಲ್ಲ, ಆ ಎತ್ತೇ ನಾನು ಅಂತ ಹೇಳ್ತಾನೆ. ಆ ಎತ್ತೇ ನಾನು, ನೀ ಎತ್ತಕ್ಕೆ ಬಂದಿದ್ದೀರಿ ಅಂತ ಕೇಳ್ತಾಳೆ. ಇನ್ನೇನೂ ಇಲ್ಲ, ಎಂಥ ಪುಣ್ಯ ಹಾಕ್ಕೊಂಡು ನೀನು, ಯಾರು ಪುಣ್ಯ ಕೊಟ್ಟರು ಕೂಡ ನಾನು ಸಾಯ್ಲಕ್ಕೂ ಆಗಿರಲಿಲ್ಲ, ನೀನೊಂದು ಪುಣ್ಯ ಕೊಟ್ಟಿದ್ದಕ್ಕೆ ನನಗೆ ಸುಖವಾದ ಮನ ಬಂತು, ಎಲ್ಲ ಪಾಪನೂ ಹೋಯ್ತು, ಇಂಥ ಉತ್ತಮ ಕುಲದಲ್ಲಿ ಹೋಗ್ತೇನೆ ನಾನೀಗ, ನೀನು ಯಾವ ಪುಣ್ಯ ಹೇಳ್ತೇನಮ್ಮ ಅಂತ ಕೇಳ್ತಾ, ನೀ ಯಾವ ಪುಣ್ಯ ಕೊಟ್ಟೆ ಹೇಳು. ಅವಳು ಹೇಳ್ತಾಳೆ, ಆಚಾರ್ಯ ನನಗದು ಗೊತ್ತಿಲ್ಲ ಅಂತ ಹೇಳಿದ್ರು. ಎಷ್ಟು ಪ್ರಾಮಾಣಿಕಳು, ನನಗೆ ಉಳಿದವರಾಗಿದ್ದರೆ ಕ್ಯಾಶ್ ಕೊಡಬೇಕು, ನಾವು ವಾಸೆ ಮಾಡಿದ್ರು ವಾಸೆ ಮಾಡಿ ಎಷ್ಟು ದುಡ್ಡು ಕೊಡ್ತೇವೆ ಕೊಡಿ ಆಚಾರ್ಯ ಕೇಳಬೇಕಾಗಿ. ಕೇಳಲಿಲ್ಲ ಅವಳು ಪಾಪ, ನನಗೆ ಗೊತ್ತಿಲ್ಲ ಮತ್ತೇನು ಕೊಟ್ಟು ಹಾಗಿದ್ರೆ, ಇನ್ನೇನೂ ಇಲ್ಲ, ಪ್ರತಿನಿತ್ಯ ನನ್ನ ಮನೆಯಲ್ಲಿ ಒಂದು ಗಿಳಿ ಇದೆ, ಏನೋ ಇರುತ್ತೆ, ನನ್ನ ಕಿವಿ ಬಿದ್ದಾಗ ತುಂಬಾ ಖುಷಿ ಆಗುತ್ತೆ, ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ನಾನೇನ್ ಮಾಡಿದೆ ಗೊತ್ತಾ, ಪುಣ್ಯ ಕೆಲಸ ಅಂತ ಅನ್ಕೊಂಡಿದ್ದೆ, ನಾ ಶ್ಲೋಕ ಕೇಳಿದ ಪುಣ್ಯ ಇತ್ತಲ್ಲ ಅದನ್ನು ಕೊಟ್ಬಿಟ್ಟೆ ಅಂತ ಹೇಳಿದ್ಲು. ಆ ಶ್ಲೋಕ ಕೇಳಿದ ಪುಣ್ಯ ಇತ್ತು ಅದನ್ನು ಕೊಟ್ಬಿಟ್ಟೆ, ಅಷ್ಟೇ ಹೊರತ ಶ್ಲೋಕ ಯಾವುದೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಲು. ಎಂಥ ಮಹಾ ತೀರಾ ಆಶ್ಚರ್ಯವಾದ ಕಥೆ ಇತ್ತು. ಅತ್ಯ ಆಶ್ಚರ್ಯಕರವಾದ ಕಥೆ ಅಂದರೆ ತುಂಬಾ ಆಶ್ಚರ್ಯಕರ. ಅವ್ರು ಯೋಚಿಸಿ, ತುಂಬಾ ಬುದ್ಧಿವಂತನಲ್ಲ ಅವನು, ಅಮ್ಮ ನಿನ್ನ ಶ್ಲೋಕ ಅಂತೂ ಗೊತ್ತಿಲ್ಲ, ಹೇಳಕ್ಕೂ ನಿನ್ನ ಬರೋದಿಲ್ಲ, ಆದರೆ ಗಿಳಿ ಯಾವುದು ತೋರಿಸ್ತೀಯ ಅಂದನು. ಪುಣ್ಯ ಗಿಳಿ ಇಟ್ಕೊಂಡಿದ್ದವಳು, ನಮ್ಮಲ್ಲಿ ಭಗವದ್ಗೀತೆ ಬರೋದಿಲ್ಲ ಅಲ್ಲ, ಭಗವದ್ಗೀತೆ ಪುಸ್ತಕ ನಮ್ಮಲ್ಲಿರೋದಿಲ್ಲ, ಆದ್ದರಿಂದ ತೋರಿಸೋ ಪ್ರಸಂಗ ನಮಗೆ ಬರೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಭಗವದ್ಗೀತೆಯನ್ನು ಹೇಳ್ತಕ್ಕಂತ ಜನ ನಮ್ಮಲ್ಲಿ ಇರಬೇಕು, ಗ್ರಂಥಗಳು ನಮ್ಮಲ್ಲಿ ಇರಬೇಕು, ಆಗ ಮಹತ್ವ ಗೊತ್ತಾಗುತ್ತೆ. ತೋರಿಸ್ತೀನಿ ಮೇಲೆ ಕರ್ಕೊಂಡು ಹೋದಂತೆ, ಪಾಪ ಒಂದು ಗಿಳಿ ಇದೆ, ಗಿಳಿ ಹೇಳ್ತಾ ಇದೆ, ಇವ್ರು ನಿಂತ್ಕೊಂಡ ಕೇಳ್ತಾ, ಇವ್ರಿಗೆ ಗೊತ್ತಿಲ್ಲ ಏನು ಅಂತ ಹೇಳಿಬಿಟ್ಟು ಕೇಳಿದ. ಆಶ್ಚರ್ಯವಾಯ್ತಂತೆ, ಆ ಗಿಳಿನ ಮಾತಾಡಿಸಿದಂತೆ, ಪಾಪ ಗಿಳಿಯೇ ಯಾವ ಶ್ಲೋಕ ಹೇಳ್ತಿದ್ದಿ ನೀನು ಯಾರು ಅಂತ ಕೇಳಿದ್ದಾನೆ. ನನಗೂ ಭಾರಿ ಖುಷಿ ಆಗುತ್ತೆ ಶ್ಲೋಕ ಕೇಳಿಬಿಟ್ರೆ, ನೀನು ಹೇಳ್ತಿರೋ ಶ್ಲೋಕ ಯಾವುದು, ನೀನು ಯಾರು ಅಂತ ಕೇಳಿದ್ದಾನೆ. ಅದು ಹೇಳಿದಂಥದ್ದು ನೋಡು ಬ್ರಹ್ಮಣ, ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ದೊಡ್ಡ ವಿದ್ವಾಂಸನಾಗಿದ್ದೆ ಅಂತ ಹೇಳಿದ್ದ. ಹಿಂದಿನ ಜನ್ಮದಲ್ಲಿ ನಾನು ದೊಡ್ಡ ವಿದ್ವಾಂಸನಾಗಿದ್ದೆ, ಕತೆ ಇಷ್ಟೇ ಕೇಳಿಬಿಟ್ರೆ ವಿದ್ವಾಂಸರೆಲ್ಲ ಗಿಳಿಗಳಾಗ್ತಾರೆ ಅಂತ ಆಗಿಬಿಡುತ್ತೆ. ಓ ನಾವು ವಿದ್ವಾಂಸರಾಗಿ ಗಿಳಿ ಆಗಿಬಿಟ್ರೆ ಅನ್ಕೊಂಡ್ಬಿಡ್ತೇವೆ ಅಷ್ಟೇ. ಮತ್ತೆ ಯಾಕೆ ಗಿಳಿಯಾದ ಅವನು, ಗಿಳಿಯಾಗಿದ್ದೆ, ಗುರುಗಳ ಹತ್ರ ಓದಿದ್ದೆ, ಆದರೆ ನಾನು ಕಷ್ಟ ಓದಿದ್ದೆ, ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ. ಬರೀ ಓದಿದ್ದು ಓದಿದ್ದು, ಅಂದ್ರೆ ಗಿಳಿಪಾಠ ಮಾಡಿದೆ ಅಂತ ಅರ್ಥ. ಗಿಳಿಪಾಠವಾಯಿತು, ಅದಕ್ಕೆ ಗಿಳಿಯಾಗಿ ಹುಟ್ಟಿಬಿಟ್ಟೆ ಅಂತ ಹೇಳಿದ. ಗಿಳಿಪಾಠ ಅಂದ್ರೆ ಅರ್ಥ ಇಲ್ಲ, ಅದು ಗಿಳಿ ಮೆಕ್ಕಲಿ ಓದೋದು ಓದೋದೆ. ಪಾಂಡಿತ್ಯವನ್ನ ಕ್ಲೇ ಮಾಡ್ತಾರೆ, ಪಾಂಡಿತ್ಯ ಇವತ್ತು ಪದಗಳ ಪಾಂಡಿತ್ಯವಾಗ್ತಾ ಇದೆ ಹೊರತು ತಿಳುವಳಿಕೆ ಪಾಂಡಿತ್ಯ ಆಗ್ತಾ ಇಲ್ಲ. ನಾನು ಹಾಗೆ ಓದಿದೆ, ಸಾಕಷ್ಟು ಶಬ್ದ ಬಾಯಿ ಬಂದುಬಿಡ್ತು. ನಾನು ಯಾವ ಮಟ್ಟಕ್ಕೆ ಹೋದೆ ಗೊತ್ತಾ, ನನ್ನ ಗುರುಗಳನ್ನೇ ಭಯ ಅಭ್ಯಾಸ ಮಾಡಿಕೊಂಡೆ ಅಂತ ಹೇಳಿಬಿಡ್ತಾನೆ. ಇದು ಶುಷ್ಕ ಪಾಂಡಿತ್ಯದ ಅನಾಹುತ ಅಂದ್ರೆ ಇದೆ. ಗುರುದ್ರೋಹಕ್ಕೆ ಕೈ ಹಾಕಿಬಿಟ್ಟೆ, ಅವರಿಗೇನು ಬರುತ್ತೆ, ಇವರಿಗೆ ಬರುತ್ತೆ, ಅಲ್ಲ ಗುರುಗಳಿಗೆ ಯಾರು ಏನು ಬರುತ್ತೆ ಅಂತ ಅಹಂಕಾರ ನನಗೆ ಬಂತು. ಕೊನೆಗೆ ಸಾವು ಬಂತು ಅಂತ ಹೇಳಿದ್ದಾರೆ. ಜೊತೆಗೆ ಸಾವು ಬಂತು, ನನಗೆ ಸಾವು ಬಂತು, ಆದರೆ ಅಹಂಕಾರ ಪಟ್ಟಿದ್ದರಿಂದ, ಗಿಳಿಪಾಠ ಮಾಡಿದ್ದರಿಂದ ನನಗೆ ಆ ಗಿಳಿ ಜನ್ಮ ಅಂತ ನನಗೆ. ಆದರೆ ಗುರುಗಳ ಹತ್ರ ಇದು ಸೇವೆ ಮಾಡಿದ ಭಾಗ ಸ್ವಲ್ಪ, ನನಗೆ ಗಿಳಿ ಜನ್ಮ ಬಂದಾಗಲೂ ಕೂಡ ದಾರಿಯಲ್ಲಿ ಎಲ್ಲೋ ಬಿದ್ದಿದ್ದೆ, ನನ್ನ ಯಾರೋ ನೋಡಿದ್ರು ಎತ್ಕೊಂಡು ಹೋದರು. ಅವರು ಯಾರೋ ಅಲ್ಲ, ಮುನಿಗಳ ಮಕ್ಕಳು ಅಂತ ಕರೀತಾರೆ. ಮುನಿಗಳ ಒಂದು ಸಂಪರ್ಕ ಈ ಜನ್ಮದಲ್ಲಿ ಮತ್ತೆ ಬಂತಂತೆ. ಗಿಳಿಯನ್ನ ಯಾರೋ ಮುನಿಗಳು ನೋಡಿದ್ರು, ಕರ್ಕೊಂಡು ಹೋದರು. ಮುನಿಪುತ್ರರು ನೋಡಿದ್ರು, ಕರ್ಕೊಂಡು ಹೋದರು. ಆಶ್ರಮದಲ್ಲಿ ಬೆಳೆಸ್ತಾ ಇದ್ದಾರೆ. ಸರಿ, ನೀನೇನು ಮಾಡಿದೆ? ಅವ್ರು ಪಾಠ ಪ್ರವಚನ ಆಗ್ತಾ ಇತ್ತು, ಅಲ್ಲಿ ಪಾಠ ಪ್ರವಚನ ಆಗ್ತಾ ಇತ್ತು, ನನ್ನೇ ಇಟ್ಕೊಂಡಿದ್ರು. ನಾನು ಚಿಕ್ಕ ಮರಿ, ಮೊದಲಾಗ ಹಾರೋ ಶಕ್ತಿ ನನಗಿರಲಿಲ್ಲ, ಅದಕ್ಕೆ ಸುಮ್ಮನೆ ಕೂಡ ಕೇಳ್ತಾ ಇದ್ದೆ. ತುಂಬ ಖುಷಿ ಆಗ್ತಿತ್ತು ನನಗೆ. ಆ ಕೇಳಿ ಕೇಳಿ ಸ್ವಲ್ಪ ದಿವಸ ಆದ ಮೇಲೆ ಮಾತು ಬಂತಲ್ಲ, ನನಗೆಲ್ಲ ಪಾಠ ಆಗಿಬಿಡ್ತು ಅಂತ ಹೇಳ್ತ. ಅವ್ರು ಹೇಳ್ತಲ್ಲ ಪಾಠ ಕೇಳಿ ಕೇಳಿ ಕೇಳಿ. ಈ ಹೊತ್ತಿಗೆ ಒಂದು ಸಲ ದೊಡ್ಡ ಆಹುತ ಹೋಗಿಬಿಡ್ತು. ಯಾವುದೋ ಕಾರ್ಯಕ್ರಮ ಅಲ್ಲಿಂದ ಹೋಗೋ ಪ್ರಸಂಗ ಬಂತು. ಕಳ್ಳ ಬಂದ ರಾತ್ರಿ ನಾನು ಶ್ಲೋಕ ಹೇಳೋದನ್ನು ಕೇಳಿದ. ಶ್ಲೋಕ ಬೇಕಾಗಲಿಲ್ಲ, ಶ್ಲೋಕ ಹೇಳೋ ಗಿಳಿ ಅಂತ ಜನ ಕೇಳಬಹುದು ಅಂತ ಹೇಳಿ ನಾನು ಒಯ್ದೇ ಬಿಟ್ಟ. ಸಂತೆಯಲ್ಲಿ ಮರೆಯೇ ಬಿಟ್ಟ ಸಂತೆಯಲ್ಲಿ ಮಾರುತ್ತಿರಬೇಕಾದ್ರೆ ಈ ವೇಷ್ಯ ಬಂದ್ಲಂತ ನನಗೆ. ಶ್ಲೋಕ ಹೇಳ್ತಾ ಇದೆ ಅದು ಬಂತು. ಆ ಶ್ಲೋಕ ಹೇಳ್ತಾ ಇತ್ತು, ವೇಷ್ಯ ಕೇಳಿಬಿಟ್ಲು, ಖುಷಿ ಅನ್ನಿಸ್ತು, ಕೊಂಡ್ಕೊಂಡು ಮನೆಗೆ ಒಯ್ದಿದ್ಲು. ಆ ಶ್ಲೋಕ ಕೇಳಿ ಮನೆಗೆ ಸದ್ ಪುಣ್ಯ ಬಂದಿತ್ತು. ಯಾವ ಶ್ಲೋಕ, ಯಾವುದೇ ನೀನು ಕೇಳಿದ್ದು ಅಂತ ಹೇಳಿ ನಾನು ಹೇಳ್ತಾನೆ. ಭಗವದ್ಗೀತೆಯ ಮೊದಲ ಅಧ್ಯಾಯದ ಶ್ಲೋಕಗಳು ಅಂತ ಹೇಳಿದೆ ನನಗೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಈ ಶ್ಲೋಕಗಳನ್ನು ಕೇಳಿದ್ದರ ಫಲ ಇದು. ಅವನು ಕೇಳಿ ಇಲ್ಲ ಹೇಳಿ ಗಿಳಿಯಾಗಿದ್ದು ಅವಳು ಅವನು ಹೇಳಿ ಅದನ್ನು ಇವಳು ಕೇಳಿ ಅದನ್ನು ಪುಣ್ಯ ಕೊಟ್ಟಿದ್ದಕ್ಕೆ ಇವನಿ ಬಂದಿದ್ದಕ್ಕೆ ಇಷ್ಟೆಲ್ಲ ಪಾಪ ಹೋಗೋದಾದ್ರೆ ನಾವೇನ್ ಮಾಡ್ತೀವಿ, ಆ ಗಿಳಿಯಲ್ಲಿ ಸಿಗುತ್ತೋ ಏನೋ, ಆ ವೇಷೆಯಲ್ಲಿ ಸಿಗ್ತಾಳೋ ಏನೋ, ಇದೆಲ್ಲ ಯಾಕೆ ಆಗ್ಬಾರ್ದು? ಮತ್ತೆ ನಮಗೆ ಗೀತೆಯೇ ಸಿಕ್ಕಿರ್ಬೇಕಾರೆ ಅವೆಲ್ಲ ಯಾಕೆ ನಮಗೆ ಬೇಕೀಗ? ಡೈರೆಕ್ಟ್ ಗೀತೆಯೇ ಸಿಕ್ಕಿದೆ, ಅದಕ್ಕೆ ಆಚಾರ್ಯರ ಭಾಷ್ಯ ಸಿಕ್ಕಿದೆ, ತಾತ್ಪರ್ಯ ಸಿಕ್ಕಿದೆ, ರಾಯರಂಥ ಮಹಾನುಭಾವರ ಗೀತಾವಿರುತ್ತಿ ಸಿಕ್ಕಿದೆ. ಇವೆಲ್ಲ ಇಟ್ಕೊಂಡು ಬಿಟ್ರೆ ನಮ್ಮ ಜೀವನ ಎಷ್ಟು ಸಾರ್ಥಕವಾಗುತ್ತೆ ಅಂದ್ರೆ, ಭಗವದ್ಗೀತೆಯ ಸಂಪರ್ಕ ಬಂದ್ರೆ ಒಬ್ಬ ಮನುಷ್ಯ ಎಷ್ಟು ಉದ್ಧಾರವಾಗ್ತಾನೆ ಅಂತ ಹೇಳೋದಕ್ಕೆ ಅತ್ಯಂತ ಮಾರ್ಮಿಕವಾದ ಕಥೆ ಇದು, ಮನೋಜ್ಞವಾದ ಕಥೆ. ಇಂಥ ಕಥೆಗಳು 18 ಅಧ್ಯಾಯಕ್ಕೂ ಹೇಳ್ತಾರವು, ಒಂದಕ್ಕಿಂತ ಒಂದು ರಮ್ಯವಾದ ಕಥೆಗಳು. ಆ ಕಥೆಗಳನ್ನೆಲ್ಲ ಹಿಂದೊಮ್ಮೆ ಜಯನಗರದ ಮಠದಲ್ಲಿ ಪ್ರವಚನ ಮಾಡಿದಾಗ ಆ ಮಠದವರು ಬಹಳ ಆಸಕ್ತಿಯಿಂದ ಅದನ್ನು ಗ್ರಂಥವನ್ನಾಗಿ ಒಂದು ಬರ್ಕೊಂಡು ಪ್ರಕಾಶನ ಮಾಡ್ತೇವೆ ಅಂತ ಹೇಳಿದ್ರು. ಆ ಗ್ರಂಥ ಪ್ರಕಾಶಿತವೂ ಆಯಿತು, ಆ ಗೀತಾ ಮಹಾತ್ಮ ಹೆಸರಿನಿಂದ ಆ ಗ್ರಂಥ ಪ್ರಕಾಶಿತವಾಯಿತು. ಬಲುಬೇಗನೆ 2000 ಪ್ರತಿಗಳು ಮುಗಿದೋಯಿತು, ಮತ್ತೆ ಪ್ರಕಾಶನ ಮಾಡಿಸಿದ್ದಾರೆ ಅವರು. ಆ ಪುಸ್ತಕಗಳು ಸಿಗ್ತಾ ಇದೆ, ತುಂಬಾ ಜನ ಕೇಳಿದ್ರು ಅಲ್ಲಿರೋ ಪುಸ್ತಕದಲ್ಲಿ ಯಾವ್ದಾದ್ರು ಯಾವ ಏನು ಪುಸ್ತಕ ಅಂತ ಅನೇಕರು ಕೇಳಿದ್ರು. ತುಂಬಾ ಪುಸ್ತಕ ಎಲ್ಲರೂ ಪರಿಚಯ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ, ಅದು ಇಂಥ ಪುಸ್ತಕ ಅದು ಒಂದು ಗೀತಾ ಮಹಾತ್ಮ ಅಂತ ಹೇಳಿ. ಅದರಲ್ಲಿ ಬರೀ ಕಥೆ ಅಷ್ಟೇ ಬರೆದಿಲ್ಲ, ಅಧ್ಯಾಯದ ಆಯಾ ಅಧ್ಯಾಯದಲ್ಲಿ ಏನು ವಿಚಾರ ಬಂದಿದೆ, ಈ ಕಥೆ ಏನು, ಅಧ್ಯಾಯಕ್ಕೂ ಈ ಕಥೆಗೂ ಏನು ಸಂಬಂಧ ಅಂತ ವಿಶ್ಲೇಷಣೆ ಕೂಡ ಮಾಡಿ ಬರೆದಿದೆ. ಆ ಬೆಲೆ ಇವತ್ತು ಪ್ರಿಂಟ್ ಆದರೆ, ಪ್ರತಿಗಳು ಹೆಚ್ಚಿಲ್ಲ ಸ್ವಲ್ಪ ಇದೆ, ಇವತ್ತು ಪ್ರಿಂಟ್ ಆದರೆ 50 ರೂಪಾಯಿ ಮೇಲೆ ಆಗುತ್ತೆ, ಅದು 18 ರೂಪಾಯಿ ಅಷ್ಟೇ, 18 ಅಧ್ಯಾಯದ ಗೀತೆಗೆ ಅಂಥೇಳಿ 18 ರೂಪಾಯಿ ಮಾತ್ರ ಬೆಲೆ ಇಟ್ಟಿದೆ. ಅದಿಲ್ಲಿ ಕೊಡ ವ್ಯವಸ್ಥೆಯನ್ನು, ಮಾರಾಟದ ವ್ಯವಸ್ಥೆಯನ್ನು ರಾಮಮಂದಿರದ ಈ ಸೇವಾ ಸಂಘದವರು ಮಾಡಿದ್ದಾರೆ, ಶ್ರೀ ಜಗನ್ನಾಥ ದಾಯರು. ಅದನ್ನು ಪ್ರಯೋಜನ ಪಡಿಬಹುದು, ಬೇಕಾದವರು ಪ್ರತಿಗಳು ಸಿಗುತ್ತೆ ಅಂತ. ಯಾತಕ್ಕೆ ಹೇಳಿದೆ ಅಂದರೆ, ಭಗವದ್ಗೀತೆಯನ್ನು ನಾವು ಕೇಳಬೇಕಾದರೆ ಅದರ ಮಹತ್ವದ ಜ್ಞಾನ ಇದ್ದಾಗ ರೋಚನಾರ್ಥಂ ಫಲಶ್ರುತಿ ಅಂತ ಹೇಳ್ತಾರಲ್ಲ, ಹಾಕಿ ಒಳ್ಳೆ ಆಸಕ್ತಿ ಬರುತ್ತೆ. ಅದಕ್ಕಾಗಿ ಅದನ್ನು ಓದ್ತಕ್ಕಂಥ ಅಭ್ಯಾಸವನ್ನು ಮಾಡಿ ಮುಂದೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇವತ್ತು ಉಪನ್ಯಾಸವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಭಾಷಣದಲ್ಲಿ ಅನೇಕ ಮಹತ್ವದ ವಿಚಾರ ಹೇಳಲಿಕ್ಕಿದ್ದಾರೆ. ಆ ದೃಷ್ಟಿಯಲ್ಲಿ ಈ ಎರಡನೇ ಅಧ್ಯಾಯ ಶುರುವಾಗಲಿಲ್ಲ, ಜ್ಞಾಪಕ ಇರಲಿ, ಎರಡನೇ ಅಧ್ಯಾಯನೂ ಶುರುವಾಗಿಲ್ಲ, ನಾಳೆ ಖಂಡಿತ ಶುರುವಾಗುತ್ತೆ ಎರಡನೇ ಅಧ್ಯಾಯ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ವಧುಸೂದನಃ. ಎಷ್ಟು ರಮ್ಯವಾದ ಶ್ಲೋಕಗಳು, ಎಷ್ಟು ಶ್ರೇಷ್ಠವಾದ ಅರ್ಥ ಅನ್ನೋದನ್ನು ನಾವು ನೋಡ್ತೇವೆ. ನಾಳೆ ಸರಿಯಾಗಿ 7 ಗಂಟೆಗೆ ಪ್ರವಚನ ಮುಂದುವರೆದಾಗ ಅದನ್ನು ನೋಡೋಣ. ಈಗ ಪರಮಪೂಜ್ಯ ಶ್ರೀಪಾದಂಗಳವರು ಅಪೂರ್ವವಾದಂಥ ವಿಚಾರಗಳನ್ನು ಕುರಿತು ಪ್ರವಚನ ಮಾಡ್ತಾ ಇದ್ದಾರೆ. ಅನುಗ್ರಹ ವಚನವನ್ನು ಕೇಳಿಯೇ ತಾವೆಲ್ಲ ಕೃತಜ್ಞರಾಗಬೇಕು ಅಂತ ಹೇಳ್ತಾ ಶ್ರೀಗಳವರಲ್ಲಿ ಅನುಗ್ರಹ ವಚನ ನೀಡಲಿಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ
ವಿಷ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತ್ಯ ಸಂಖ್ಯೋರು ಬಲಾಂಬುಪುರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ. ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷಾಮಿ ದೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಗದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಮುಶ್ಚ ಮೇ ವಂದೇ. ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಿನ್ನೆಯ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಅರ್ಜುನ ರಥೋಪಸ್ಥ ಉಪಾವಿಶತ್, ರಥದ ಮಧ್ಯದಲ್ಲೇ ಬಿಲ್ಲುಬಾಣಗಳನ್ನು ಹಾಕಿ ಕುಡಿತೇ ಬಿಟ್ಟನು ಅನ್ನೋದನ್ನು ಹೇಳಿದರು. ಅಲ್ಲಿಗೆ ಮೊದಲನೇ ಅಧ್ಯಾಯ ಮುಕ್ತಾಯವಾಗಿದೆ. ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದ ಕೊನೆಗೆ ಭಗವದ್ಗೀತೆಯ ಒಟ್ಟು ಪರಿಚಯವನ್ನೇ ಮಾಡಿಕೊಟ್ಟು ಅದು ಬ್ರಹ್ಮವಿದ್ಯೆ, ಯೋಗಶಾಸ್ತ್ರ, ಉಪನಿಷತ್ತು ಮೊದಲಾದ ವಿಶೇಷವಾದಂಥ ಹಿರಿಮೆಯನ್ನು ಹೊಂದಿರೋದನ್ನು ತಿಳಿಸಿದ್ದಾರೆ. ಅಂಥ ಭಗವದ್ಗೀತೆಯ ಮಹತ್ವವನ್ನು ಹೇಳಲಿಕ್ಕೆ ಆ ಸುಶರ್ಮ ಅಂತಕ್ಕಂಥ ಎತ್ತಿನ ಕಥೆಯನ್ನು ಹೇಳಿದ್ದನ್ನು ಕೇಳಿದ್ವಿ. ಯಾದವ ಕೃಷ್ಣನಾಗಿ ಗೀತೋಪದೇಶವನ್ನು ಮಾಡಿದಂಥ ಭಗವಂತ ವಾಸಿಷ್ಠ ಕೃಷ್ಣನಾಗಿ ಅಂದರೆ ಶ್ರೀ ವೇದವ್ಯಾಸ ರೂಪದಿಂದ ಅದರ ಮಹಾತ್ಮ್ಯವನ್ನು ನಿರೂಪಣೆ ಮಾಡಿದ್ದಾನೆ. ಆ ಸುಶರ್ಮ ಮಾಡಿದ ಎಷ್ಟೋ ಪಾಪಗಳ ರಾಶಿಯೆಲ್ಲ ಭಗವದ್ಗೀತೆಯನ್ನು ಕೇಳಿದವಳು ಅನೇಕ ಸಾಕ್ಷಾತ್ತಾಗಿ ಅಲ್ಲವೇ ಅಲ್ಲ, ಅದರ ಪುಣ್ಯದ ಪ್ರಭಾವದಿಂದ ಉದ್ಧಾರವಾದ ಅಂತ ಅರ್ಥ ಮಾಡಿಕೊಂಡಾಗ ಆ ಗಾಡಿಯಲ್ಲಿ ಗಾಡಿಯನ್ನು ಹೊರತಕ್ಕಂಥ ಎತ್ತು ಉದ್ಧಾರವಾದ ಕಥೆಯಾಯ್ತದೆ. ಮೊದಲನೇ ಅಧ್ಯಾಯಕ್ಕೂ ಅದಕ್ಕೆ ಒಳ್ಳೆಯ ಸಂಬಂಧ ಉಂಟು. ಗಾಡಿಯ ಹೊರತಕ್ಕ ಎಳೆಯತಕ್ಕಂಥ ಎತ್ತಾಗಿ ಹುಟ್ಟಿದ್ದ ಅವನ ಸ್ಥಿತಿ ಅದು. ಇಲ್ಲಿ ಅರ್ಜುನ ಗಾಡಿಯಲ್ಲೇ ಕೂತವನಾಗಿದ್ದಾನೆ, ಇಷ್ಟೇ ವ್ಯತ್ಯಾಸ. ಗಾಡಿ ಎಳೆದ ಎತ್ತಾಗಿ ಅವನು ಬಿದ್ದ, ಇವನು ಗಾಡಿಯಲ್ಲಿ ಕೂತ ರಥಿಕನಾಗಿಯೇ ಮಾನಸಿಕವಾಗಿ ಬಿದ್ದ ಅಂತ ಹೇಳಿದ್ದಾರೆ. ಅರ್ಜುನ ಕೂತ ಅಂದರೆ ಏನು ಸುಮ್ಮನೆ ಕೂತುಬಿಟ್ರಲ್ಲ ಅಂತ ಹೇಳ್ತಾರೆ, ಕೂತುಬಿಟ್ರಲ್ಲ ಅಂತ ಹೇಳಿದರೆ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಈ ಕೂತು ಬಿಡೋದು ಅನ್ನೋದು ಕರ್ತವ್ಯ ವಿಮುಖತೆಯ ಸಂಕೇತವಾದ ಪದ. ಸುಮ್ಮನೆ ಕೂತಿದ್ದಾರೆ ಅಂದರೆ ಕೆಲಸ ಮಾಡ್ತಾ ಇಲ್ಲ. ಅರ್ಜುನ ಆ ರೀತಿ ಕೂತಂಥ ಕಥೆ ಇದು. ಅವ ಎತ್ತು ಕೆಳಗೆ ಬಿತ್ತು, ಅರ್ಜುನ ರಥದಲ್ಲೇ ಕೂತ, ಕೆಲಸ ಮಾಡಲಾರೆ ಅಂತ ಕೂತ. ಇವತ್ತು ಜಗತ್ತಿನೊಳಗೆ ಅರ್ಜುನ ಕೂತಿದ್ದು ಸಾಂಕೇತಿಕ, ಆ ಎತ್ತು ಬಿದ್ದಿದ್ದು ಸಾಂಕೇತಿಕ. ಮನುಷ್ಯ ಸಾಮಾನ್ಯವಾಗಿ ತನ್ನ ಕರ್ತವ್ಯ ಕರ್ಮ ಮಾಡತಕ್ಕಂಥ ವಿಶಿಷ್ಟವಾದ ಸನ್ನಿವೇಶ ಇದ್ದ ಕಾಲಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳದೆ ಸುಮ್ಮನೆ ಕೊಡೋದು ಎಷ್ಟತ್ತೆ ನಾವು ಕಂಡಿಲ್ಲ. ಬೆಳಗ್ಗೆ ಬೆಳಗಾಗದೆ ಆ ರೀತಿ ಕೂಡೋದ್ರಿಂದ ನಮ್ಮ ಜೀವನ ಪ್ರಾರಂಭವಾಗದೆ ಅದರಿಂದ ಮೊದಲು ಹೇಳೋದೇ ತಡವಾಗಿ ಹೇಳುತ್ತಾನೆ. ಎದ್ದ ರೆಸ್ಟ್ ಮತ್ತೆ ಕೊಡ್ತಾನೆ ನಿಮ್ಮ ಹೇಳಿ ತೆಗೆದು, ಭಾರಿ ಆಶ್ಚರ್ಯ. ಈಗೆದ್ದಿದ್ದಾನೆ ಅದು ಎಷ್ಟತ್ತಾಗಬೇಕು ಅಂತ ಚಟುವಟಿಕೆ ಮಾಡಲಿಕ್ಕೆ ಇದು ತುಂಬ ಆಶ್ಚರ್ಯ. ಎತ್ತಷ್ಟ ಕೊಡ್ತಕ್ಕಂಥ ಪ್ರವೃತ್ತಿ ಅಂದರೆ ಕರ್ತವ್ಯದ ಕಡೆಗೆ ಮನಸ್ಸು ಓಡೋದಿಲ್ವಲ್ಲ, ಅಂಥವ್ರನ್ನೆಲ್ಲ ಭಗವದ್ಗೀತೆ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಎಚ್ಚರಿಸ್ತಾ ಇದೆ. ಅವನು ತನ್ನ ಅನಂತರ ಜೀವನವನ್ನು ಸಾರ್ಥಕ ಮಾಡಿಕೊಂಡ. ಒಬ್ಬನ ಸಹವಾಸ ಬಂದಿದ್ದಕ್ಕೆ ಅವನ ಜೀವನ ಪೂರ್ತಿ ಪಾವನವಾಯಿತು. ಇವತ್ತು ಅನೇಕ ಜನ್ಮಗಳ ಪಾಪ ಅಂತ ಅವನ ಕಥೆ ಕೇಳಿದರೆ ನಾವು ಅವನ ಬಗ್ಗೆ ಅನುಕಂಪ ಪಡೋದಲ್ಲ, ನಮ್ಮ ಜೀವನದ ಹಿನ್ನೆಲೆಯಾಗಿ ಎಷ್ಟು ಜನ್ಮಗಳಿವೆ ಯಾರಿಗೆ ಗೊತ್ತು ಅಂತ ಹೇಳುತ್ತಾರೆ. ಭಿನ್ನ ಹೆಕೆ ಬಾಯಿಲ್ಲವಯ್ಯ ಅನ್ನಂತ ಅಪರಾಧ ಎನ್ನೊಳಗೆ ಇರಲಾಗಿ, ಭಿನ್ನ ಹೆಕೆ ಬಾಯಿಲ್ಲವಯ್ಯ. ಈ ಪುರಂದರದಾಸರ ಈ ಮಾತು ನಮ್ಮ ಅನಂತ ಅಪರಾಧಗಳಿರೋದನ್ನ ಎಚ್ಚರಿಸ್ತಾ ಇದ್ದಾರೆ. ದೇವಪೂಜೆ ಕಾಲಕ್ಕೆ ನಾವು ಪ್ರತಿನಿತ್ಯ ಹೇಳ್ತೇವೆ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಇಷ್ಟೆಲ್ಲ ಪಾಪಗಳ ರಾಶಿಯನ್ನು ಹೊಂದಿರಬೇಕಾದರೆ ಅವುಗಳನ್ನು ಕಳ್ಕೊಳ್ತಕ್ಕಂಥ ಉಪಾಯವನ್ನಾಗಿ ಇದು ಬಂದ ಕಥೆ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಕಥೆ. ಅವನು ಸುಶರ್ಮ, ನಿಜವಾಗಲೂ ಸುಶರ್ಮರಾದ ಕಥೆಯಾಗಿ ಅದು ಬಂತು. ಅರ್ಜುನ ಹೀಗೆ ಕೂತಾಗ ಮುಂದೇನಾಯಿತು ಅಂಬುದನ್ನು ಸಂಜೆಯ ಮುಂದುವರಿಸ್ತಾ, ತಂ ತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ತಂ ತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಭಗವಂತನಾದ ಕೃಷ್ಣ ಅವನನ್ನು ಕುರಿತು ಮಾತಾಡಿದ. ಮಧುಸೂದನಃ ತಂ ವಾಕ್ಯಂ ಉವಾಚ, ಮಧುಸೂದನ ಅವನನ್ನು ಕುರಿತು ಮಾತನ್ನು ಆಡಿದನು. ಯಾರವನು? ತಥಾ ಕೃಪಯಾವಿಷ್ಟಂ, ಆ ರೀತಿಯಾಗಿ ಕೃಪೆಗೆ ಒಳಗಾಗಿದ್ದ ಅರ್ಜುನನನ್ನು. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಏನೆಲ್ಲ ಪರಿತಾಪ ಪಟ್ಟಿದ್ದಾನಲ್ಲ ಅದನ್ನೆಲ್ಲ ಕೂಡ ತಥಾ, ತಂ ತಥಾ ಕೃಪಯಾವಿಷ್ಟಂ, ಆ ರೀತಿ ಕೃಪೆಗೆ ಒಳಗಾಗಿದ್ದಂಥ ಅರ್ಜುನನನ್ನ ಭಗವಂತ ಎಚ್ಚರಿಸ್ತಾ ಇದ್ದಾನೆ. ಎಂಥ ಕೃಪೆ? ತಂ ತಥಾ ಕೃಪಯಾ ವಿಷಯ. ಬರೀ ಕೃಪೆ ಬಂದರೆ ತುಂಬ ಒಳ್ಳೆಯದು, ಕೃಪಾಲೋತ್ತಮ ದೊಡ್ಡ ಗುಣ ಅದು. ಅದು ಕೃಪಾಳುಗಳಾಗಿರೋದು ಭಗವಂತನ ಕೃಪಾಳು ಅಂತಲೇ ಭಕ್ತಿಯಿಂದ ಸ್ತೋತ್ರ ಮಾಡ್ತೇವೆ. ಅರ್ಜುನ ಕೃಪಾಳುವಾಗಿಬಿಟ್ಟ ಅಂತ ಹೇಳಿದ್ರೆ ಗುಣ ಆಗಬೇಕು ನ್ಯಾಯವಾಗ್ಯದ. ಅರ್ಜುನ ಕೃಪೆಯನ್ನು ಹೊಂದಾದರೆ ಗುಣ ಆಗಬೇಕು.
ಅದಕ್ಕೆ ಹಿಂದೆ ಈಗಾಗಲೇ ಹೇಳಿದೆ. ಅರ್ಜುನ ಕೃಪೆಗಾಗಿದ್ದು ಇಲ್ಲೊಂದ್ಸರಿ ಉಪಯೋಗಿಸಿದ್ದಾರೆ, ಮೊದಲನೇ ಅಧ್ಯಾಯದಲ್ಲಿ ಉಪಯೋಗಿಸಿದ್ದಾರೆ. ತಾನ್ ಸಮೀಕ್ಷ ಸಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟ ವಿಷೀದನ್ನಿದಮ್ರವೀತ್. ಅಲ್ಲಿ ಕೃಪಯಾ ಪರಯ ಅಂತ ಅಲ್ಲಿ ಹೇಳಿದರು, ತಥಾ ಕೃಪಯಾವಿಷ್ಟಂ ಅಂತ ಇಲ್ಲಿ ಹೇಳಿದರು. ಈ ಕೃಪಾ ಅಂತಕ್ಕಂಥ ಪದ ವಿಶಿಷ್ಟವಾದಂಥ ಪದ, ನಿಜವಾಗಲೂ ಅದು ಪೂಜ್ಯವಾದಂಥ ಪದ. ಆಚಾರ್ಯರು ಕೃಪೆ ಶಬ್ದಕ್ಕೆ ಅರ್ಥವನ್ನು ಇಲ್ಲಿ ಹೇಳಿಲ್ಲ, ಬೇರೆ ಕಡೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಕೃಪೆ ಅಂತ ಒಂದು ಪದ ಇದೆ, ಅನುಕಂಪ ಅಂತ ಒಂದು ಪದ ಇದೆ. ಅನುಕಂಪ ಬೇರೆ, ಕೃಪೆ ಬೇರೆ. ಆಚಾರ್ಯ ಹೇಳ್ತಾರೆ, ಯಾವಾಗಲೂ ಕೂಡ ಹೃದಯಸ್ಯ ದ್ರವೀಭಾವ ಅನುಕಂಪೇತಿ ಕೀರ್ತ್ಯತೆ. ಹೃದಯಸ್ಯ ದ್ರವೀಭಾವ, ಮತ್ತೊಬ್ಬರ ಸಂಕಷ್ಟವನ್ನು ನೋಡಿ ನಮ್ಮ ಮನಸ್ಸಿನಲ್ಲಿ ಏನೊಂದು ದ್ರವೀಭಾವ ಅಯ್ಯೋ ಅನಿಸುತ್ತಲ್ಲ, ಅದಕ್ಕೆ ಅನುಕಂಪ ಅಂತ ಕರೀತಾರೆ. ಅನುಕಂಪ. ಉಪಕಾರಂ ಕರ್ತುಮಿಚ್ಛಾ ಕೃಪೇತ್ಯಾಹುರ್ ಮನೀಷಿಣ. ಆದರೆ ಅವನ್ನು ನೋಡಿ ಉಪಕಾರ ಮಾಡಬೇಕು ಅನಿಸುತ್ತಲ್ಲ, ಅದಕ್ಕೆ ಕೃಪೆ ಅಂತ ಕರೀತಾರೆ. ಅನುಕಂಪ ಬೇರೆ, ಕೃಪೆ ಬೇರೆ. ಇವತ್ತು ಆ ಜೀವನದಲ್ಲಿ ಎರಡು ಅನುಕಂಪ ಅನ್ನೋ ಪದ ಬರೀ ಅಜಸ್ಟ್ ಸಿಂಪಥೈಸ್ ವಿತ್ ಯು ಅಂತ ಹೇಳಿಬಿಟ್ಟಿದ್ದಾರೆ. ಬರೀ ಅನುಕಂಪ, ಯಾರು ತುಂಬ ಕಷ್ಟಪಡ್ತಿರ್ತಾನೆ ನೋಡ್ತಾನೆ, ಫೇಲ್ ಆದ ವಿದ್ಯಾರ್ಥಿ ನೋಡ್ತಾರೆ, ಅಯ್ಯೋ ಪಾಪ ಫೇಲ್ ಆಗಿಬಿಟ್ಟಿಯ, ಇನ್ನೇನು ಮಾಡಕ್ಕೆ ಬರೋ, ಫೇಲ್ ಆಗಿಬಿಟ್ಟಿ ಅಷ್ಟೇ, ಪಾಸ್ ಮಾಡಿಸ್ತೀರಾ ಅಂತ ಕರ್ಮಗಳು ಬರೋದಿಲ್ಲ. ಮತ್ತೆ ಹೋದ್ರೆ ಇಬ್ರು ತಪ್ಪಿದಸ್ತರ ಆಗ್ತಾರೆ. ಫೇಲ್ ಆಗಿಬಿಟ್ಟಿಯ ಬಾ ಹೋಗೋಣ ಸರಿ ಮಾಡಿಸ್ತೇವೆ ಅಂತ ಕೇಳಿದರೆ ತಪ್ಪು, ಫೇಲ್ ಆಗಿದ್ದೇನೆ ಏನು ಮಾಡಕ್ಕೆ ಬರೋದಿಲ್ಲ, ಪಾಪ ಫೇಲ್ ಆಗಿದ್ದೆ ಅಷ್ಟೇ. ಆದರೆ ಅವನು ತುಂಬ ಕಷ್ಟಪಡ್ತಾ ಇದ್ದಾನೆ, ಮುಂದಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ಹಸಿವು ಅಂತ ಒದ್ದಾಡ್ತಾನೆ, ನೋವು ಅಂತ ಒದ್ದಾಡ್ತಾನೆ, ನೋಡ್ತಾನೆ ಅನುಕಂಪೆ ಬಂತು, ಆಯ್ತು ನಾನು ಆಯ್ತು ಮಾಡ್ತೇನೆ ಬಾ ಅಂತ ಉಪಕಾರ ಮಾಡಲಿಕ್ಕೆ ಅಂತ ಮುಂದೆ ಬರ್ತಾನೆ, ಅದನ್ನ ಕೃಪೆ ಅಂತ ಕರೀತಾನೆ. ಭಗವಂತ ಇವತ್ತು ಅನುಕಂಪವನ್ನ ಪರಿಸಜ್ಜನ ತೋರಿಸಿಬಿಡ್ತಾನೆ. ಕೃಪೆ ತೋರಿಸ್ಬೇಕಾದ್ರೆ ಸಾಮರ್ಥ್ಯ ಇರಬೇಕು, ಬರೀ ಅನುಕಂಪ ಇದ್ರೆ ಕೃಪೆ ತೋರಿಸಲಿಕ್ಕೆ ಬರೋದಿಲ್ಲ. ತುಂಬಾ ಜನ ಅನುಕಂಪ ಪಟ್ಟರೆ ಏನು ಪ್ರಯೋಜನ, ಮಗ ಮನೆಯಲ್ಲಿ ಯಾರು ದುಃಖ ಪಡ್ತಾ ಇರ್ತಾರೆ, ರೋಗದಿಂದ ಒದ್ದಾಡ್ತಿರ್ತಾರೆ, ಅವ್ರು ನೋಡಿ ಪಾಪ ಎಷ್ಟು ಕಷ್ಟಪಡ್ತಾರೆ ಅಂತ ಅನಿಸುತ್ತೆ, ಇನ್ನೇನು ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ. ಅದು ವೈದ್ಯನಾಗಿದ್ದರೆ ವಾಸಿ ಮಾಡ್ತೇನೆ ಬಾ ಅಂತ ಪ್ರಯತ್ನ ಪಡ್ತಾರೆ. ಅಂದರೆ ಕೃಪೆ ತೋರಿಸ್ಬೇಕಾದ್ರೆ ಅರ್ಹತೆ ಬೇಕು, ಅನುಕಂಪಕ್ಕೆ ಮೂಲತಃ ಯೋಗ್ಯತೆ ಒಂದು ಸಾಕು. ಸಜ್ಜನನಾಗಿಬಿಟ್ರೆ ಅನುಕಂಪ ತೋರಿಸಬಹುದು, ಅವನಿಗೆ ಸಾಮರ್ಥ್ಯ ಇದ್ರೆ ಮಾತ್ರ ಕೃಪೆಯನ್ನು ತೋರಿಸ್ತಾರೆ. ಅರ್ಜುನ ಕೃಪೆ ತೋರಿಸ್ತೇ ಅಂತ ಹೇಳ್ತಾರೆ, ಕೃಪೆ ಒಳ್ಳೇದೇ ಅಲ್ವೇನು? ಈ ಸೂಕ್ಷ್ಮವನ್ನು ತುಂಬಾ ಜನ ಗಮನಿಸಿಯೇ ಇಲ್ಲ. ಅರ್ಜುನ ಕೃಪೆ ಬಂತು ಅಂತ ಹೇಳ್ತೀರಿ, ತಪ್ಪು ಅಂತ ಭಗವಂತ ಹೇಳಿದೆ ಅಂತ ಹೇಳ್ತೀರಿ. ಇಷ್ಟು ಅರ್ಥ ಮಾಡ್ಕೊಂಡು ನಮ್ಗೆ ಏನಿಸುತ್ತೆ, ಕೃಪೆ ಕೊಡೋದು ತಪ್ಪು ಅಂತ ಆಗುತ್ತೆ ಅಷ್ಟೇ. ಅದಕ್ಕೆ ನಾವು ಕೃಪೆ ಕೊಡೋ ಅಭ್ಯಾಸ ಇವತ್ತು ನಮ್ಮಲ್ಲಿ ಬಂದೇ ಇಲ್ಲ. ಅನೇಕರು ನಮ್ಮ ಭಾರತೀಯ ತತ್ವಜ್ಞಾನವನ್ನು ಹೇಳ್ತಾ ಇದರಲ್ಲಿ ಏನೇನೋ ಇದೆ, ಇದರಲ್ಲಿ ಕೃಪೆಗೆ ಸ್ಥಾನ ಇಲ್ಲ ಅಂತ ಹೇಳಿಬಿಡ್ತಾರೆ, ಕರುಣೆಗೆ ಅವಕಾಶ ಇಲ್ಲ. ಎಷ್ಟೋ ಮತಗಳೊಳಗೆ ಎದ್ದು ಕಾಣತಕ್ಕಂಥದ್ದು ಕೃಪೆ, ಆರ್ತರನ್ನು ಕಂಡೇ ಸಹಾಯ ಮಾಡತಕ್ಕಂಥ ಪ್ರವೃತ್ತಿಯನ್ನು ನಾವು ಯೋಚನೆ ಮಾಡುತ್ತೇವೆ. ಆದರೆ ಇದರಲ್ಲಿ ನಮ್ಮ ಮತದಲ್ಲಿ ಅದು ಕಾಣದೇ ಇಲ್ಲವಾದ ತುಂಬ ಜನ ಆಕ್ಷೇಪವನ್ನು ಮಾಡ್ತಾರೆ. ಅಂಥವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಾಗತ್ತೆ ಈ ಮಾತು. ಅಂದರೆ ಕೃಪೆ ಬಂತು, ಭಗವಂತ ಅದನ್ನು ಒಪ್ಪಲಿಲ್ಲ ಅಂದರೆ ಕೃಪೆಯನ್ನು ಭಗವಂತ ಮೆಚ್ಚುವುದಿಲ್ಲ ಅಂತಾಗಿಬಿಡುತ್ತೆ. ಆ ಸೂಕ್ಷ್ಮ ವಿವೇಚನೆ ಉಂಟಲ್ಲಿ, ಮೊದಲೇ ಹೇಳಿದೆ ಅರ್ಥ ಮಾಡ್ಕೋಬೇಕು. ಆ ಪದ ಉಪಯೋಗಿಸಿದ್ದಾರೆ, ಕೃಪಯ ಪರಯಾವಿಷ್ಟ ಅಂತ ಪದ ಉಪಯೋಗಿಸ್ತಾರೆ. ಸರಿಯಾಗಿ ಬಿಡಿಸಿಕೊಂಡ ಕೃಪಯ ಅಪರಯಾವಿಷ್ಟ, ಅರ್ಜುನಿಗೆ ಬಂದ ಕೃಪೆ ಪರಕೃಪೆಯಲ್ಲ, ಶ್ರೇಷ್ಠವಾದ ಕೃಪೆಯಲ್ಲ, ಅದು ಕೆಟ್ಟ ಕೃಪೆಯಾಗಿತ್ತು ಅಂತ ಅರ್ಥ. ಕೆಟ್ಟ ಕೃಪೆಯಾಗಿತ್ತು, ಹೇಗೆ ತತ್ವಮಸಿ ಅಂತ ಹೇಳಿ ಅತತ್ವಮಸಿ ಅಂತ ಹೇಳ್ತೇವಲ್ಲ, ಹಾಗೆ ಅವನಿಗೆ ಬಂದಿದ್ದು ಅಪರವಾದ ಕೃಪೆ, ಪರವಾದ ಕೃಪೆ, ಶ್ರೇಷ್ಠವಾದ ಕೃಪೆಯಲ್ಲ, ಕೆಟ್ಟ ಕೃಪೆ. ಯಾತಕ್ಕೆ? ಯೋಗ್ಯರ ಬಗ್ಗೆ ಬಂದರೆ ಅದು ಒಳ್ಳೆಯ ಕೃಪೆ, ಅಯೋಗ್ಯರಿಗೆ ಬಂದರೆ ಕೆಟ್ಟ ಕೃಪೆ. ಅರ್ಜುನ ಬಂದ ಕೃಪೆ ಕೆಟ್ಟದ್ದಾದ್ರಿಂದ ಅಪರಯಾ ಕೃಪಯಾ ಅವಿಷ್ಟ, ಕೆಟ್ಟದ ಒಳ್ಳೆಯದಲ್ಲದ ಕೃಪೆಗೆ ಅರ್ಜುನ ಒಳಗಾಗಿಬಿಟ್ಟ. ಎಷ್ಟೋ ಜನ ಹೇಳ್ತಿರ್ತಾರೆ, ಪಾಪ ಎಷ್ಟು ಕಷ್ಟಪಡ್ತಾರೆ ಸಹಾಯ ಮಾಡೋಣ ಅಂತ ಹೇಳಿದರೆ, ನಿನಗೆ ಗೊತ್ತಿಲ್ವಾ ಅಂಥ ರೀತಿ ಕಳ್ಳ ಅವನು ಅವನಿಗೆ ಸಹಾಯ ಮಾಡ್ತೀಯ ಅಂತ, ಓ ನಂಗೆ ಗೊತ್ತೇ ಇದ್ದಿಲ್ಲ ಅಂತ ಹೊರಟು ಬಿಡ್ತಾರೆ. ಅದು ಯಾರ ಬಗ್ಗೆ ತೋರಿಸಕ್ಕೆ ಕೊಟ್ಟಿದ್ದು ಗೊತ್ತೇ ನಿನ್ನೀಗ, ಮನೆ ಮುರುಕ ಅವನು, ಅವನ ಬಗ್ಗೆ ಸಿಂಪತಿ ಮಾಡ್ತೀರಾ? ಈಗ ನಿಮ್ಮ ಸನ್ಮಾನ ಮಾಡಲಿಕ್ಕೆ ಹೋದಾಗ ಹೇಳಿದ್ರಲ್ಲ ಮೊನ್ನೆ, ಅವನೇ ಸನ್ಮಾನ ಮಾಡ್ತೀರಾ, ದೇಶದ್ರೋಹಿ ಅಂತ ಹೇಳಿದ್ರೆ ಆಗ್ತೈತೆ. ಎಷ್ಟು ಗಲಾಟೆ ಆಯ್ತದ, ಒಂದು ಸನ್ಮಾನ ಮಾಡಲಿಕ್ಕೆ ದೊಡ್ಡ ಗಲಾಟೆ ಮಾಡಿಕೊಂಡು ಕೊನೆಗೆ ಸ್ಟಾಪ್ ಆಗೋಯ್ತು, ಕೊನೆ ಮಾಡೋಕ್ಕಾಗಲಿಲ್ಲ. ಯಾಕೆ? ಅವನೇ ಮಾಡೋ ಸರಿಯಲ್ಲ. ಯಾತಕ್ಕೆ? ಇಲ್ಲಿ ಕೃಪೆಯ ಅಪರಯ, ಯಾರ ಬಗ್ಗೆ ನಾವು ಸರಿಯಾದ ಬಗ್ಗೆ ತೋರಿಸಿದಾಗ ಅದು ಪೂಜ್ಯವಾಗುತ್ತೆ. ಅರ್ಜುನ ಅಯೋಗ್ಯರ ಬಗ್ಗೆ ತೋರಿಸ್ತಾ ಇದ್ದಾನಾದ್ರಿಂದ ಅಪರವಾದ ಕೃಪೆ ಹೊರತು ಬೇರೆಯಲ್ಲ. ಮತ್ತೆ ಪರಯ ಕೃಪೆ ಅಂತ ಬಿಡಿಸಲಿಕ್ಕೆ ಬರೋದಿಲ್ವೇ ಅಂದ್ರೆ ಬರುತ್ತೆ, ಬಿಡಿಸ್ಬೋದು, ತಪ್ಪಲ್ಲ. ಆಗ ಪರ ಅಂದ್ರೆ ಶ್ರೇಷ್ಠ ಅಂತ ಬಿಡಿಸಬಾರದು, ಹೆಚ್ಚಿನ ಅಂತ ಅಷ್ಟೇ ಬಿಡಿಸ್ಬೇಕು, ಹೆಚ್ಚಿನ ಕೃಪೆಗೆ ಒಳಗಾದಷ್ಟೇ. ಆಗ ಕೆಟ್ಟ ಕೃಪೆ ಅಂತ ಅಂಡರ್ಸ್ಟುಂಡ್ ಅಲ್ಲಿಗೆ, ಕೆಟ್ಟ ಕೃಪೆ ಹೆಚ್ಚಿನ ಕೃಪೆ ಅಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯ ಒಂದೊಂದು ಪದಗಳು ಕೂಡ ಅತ್ಯಂತ ಮಾರ್ಮಿಕವಾದ ಪದಗಳು.
ಅದನ್ನು ಆ ರೀತಿ ಗಮನಿಸದೆ ಸುಮ್ಮನೆ ಓದಿಬಿಟ್ರೆ ನಮಗೆ ಗೀತೆಯ ಬಗ್ಗೆ ಗೌರವ ಬರ ಪ್ರಸಂಗನೇ ಬರೋದಿಲ್ಲ. ಭಗವಂತ ಕೃಪೆಯನ್ನು ಬರೀತಾನಲ್ಲ, ಎಷ್ಟು ನಿಷ್ಕರಣಿ ಅಂತ ನಮ್ಗೆ ಅನಿಸಿಬಿಡುತ್ತೆ. ಕೃಪೆಗೆ ಭಗವಂತನಷ್ಟು ಹೆಸರಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಹರಿಕಥಾಮೃತಸಾರದ ಎರಡನೇ ಸಂಧಿ ಪೂರ್ತಿ ಭಗವಂತನ ಕರುಣೆಗೆ ವರ್ಣನೆ ಮಾಡಲಿಕ್ಕೆ ಮೀಸಲು. ಕರುಣಾಸಂಧಿ ಅಂತಾನೆ ಹೆಸರು. ಭಗವಂತನ ಸಮನಾದ ಕರುಣಾಳುಗಳ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂದಮೇಲೆ ಕೃಪೆಯನ್ನು ಬೇಡ ಅಂತ ಹೇಳ್ತಾನೆ ಭಗವಂತ. ಕೃಪೆಯನ್ನು ಮೆಚ್ಚುತ್ತಾನೆ. ಅರ್ಜುನಿಗೆ ಬಂದ ಕೃಪೆ ಒಳ್ಳೆಯವರ ಬಗ್ಗೆ ಬಂದ ಕೃಪೆಯಲ್ಲ, ಅದು ಕೆಟ್ಟವರ ಬಗ್ಗೆ ಬಂದ ಕೃಪೆಯಾದ್ದರಿಂದ, ಕೆಟ್ಟ ಕೃಪೆಯಾದ್ದರಿಂದ ಅಪರಯ ಅಂತಾನೆ ಅರ್ಥ. ಇಲ್ಲಿ ಹೇಳಬೇಕಾದ್ರೆ ತಂ ತಥಾ ಕೃಪೆಯ ಆದಿಷ್ಟಂ, ಅದಕ್ಕೆ ಆ ರೀತಿ ಕೃಪೆಗೊಳಗಾದ ಅರ್ಜುನನನ್ನ ಕುರಿತು. ಅರ್ಜುನ ಹೇಗಿದ್ದಾನೆ? ಅಶ್ರುಪೂರ್ಣ ಆಕುಲೇಕ್ಷಣಂ, ಅಶ್ರುಪೂರ್ಣ ಆಕುಲ ಈ ಕ್ಷಣ. ಈ ಕ್ಷಣ ಅಂತ ದೃಷ್ಟಿ, ಪೂರ್ಣ ತುಂಬಿ ಹೋಗಿದೆ. ಯಾವುದರಿಂದ? ಅಶ್ರು, ಕಣ್ಣೀರಿಂದ ತುಂಬಿ ಹೋಗಿದೆ. ಅವನ ಕಣ್ಣು ತುಂಬಾ ನೀರು ತುಂಬಿಕೊಂಡ್ಬಿಟ್ಟಿದೆ. ಇವತ್ತು ಯಾರ ಕಣ್ಣಲ್ಲ ನೀರು ಬಂದ್ರೆ ನನಗೆ ಅನಿಸೋದಿಲ್ಲ. ಏನ್ರಿ ಭಾರಿ ದುಃಖ ಪಡ್ತಾರಲ್ಲ ಅಂತ ಯಾರನ್ನ ಕೇಳಿದ್ರೆ ದಿವಸ ಹಾಗೆ ಇರ್ತಾರೆ ಅಂತ ಹೇಳ್ತಾರೆ. ಯಾವಾಗಲೂ ಹಣೆ ಬರಣೆ ಅಷ್ಟು ಬಿಟ್ಟುಬಿಡಿ ಅಂತ ಹೇಳ್ತಾರೆ, ನಮಗೇನು ಅನಿಸೋದಿಲ್ಲ. ಆಗ ಅರ್ಜುನ ಎಂಥವನು ಗೊತ್ತಾ? ಮಹಾವೀರ ಪಾರ್ಥ ಏವ ಧನುರ್ಧರ ಅಂತ ಹೆಸರು ಮಾಡಿದವನು ಅರ್ಜುನ ಅಂತ ಹೇಳಿ. ಶತ್ರುಗಳು ನಡುಗಬೇಕಂತ ವ್ಯಕ್ತಿತ್ವದವನು. ಅಂಥವನ ಕಣ್ಣಲ್ಲಿ ನೀರು ಬಂತು ಅಂತ ಕೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ಥಿತಿ ಅದು. ನಾವು ಭಗವದ್ಗೀತೆಯನ್ನು ಭಗವಂತ ಉಪದೇಶ ಮಾಡೋದ್ರ ಮಹತ್ವ ಅರ್ಥ ಆಗಬೇಕಾದ್ರೆ ಅರ್ಜುನನ ಕಣ್ಣಲ್ಲಿ ನೀರು ಬಂದಿದೆ ಅಲ್ಲ, ನೀರು ತುಂಬಿಕೊಂಡು ಬಿಟ್ಟಿದೆ, ಕಣ್ಣು ತುಂಬಿದೆ ಅಂತ. ಕಣ್ಣು ತುಂಬಾ ನೀರು ತುಂಬಿದೆ ಅಂತ. ಅರ್ಜುನ್ ಎಷ್ಟು ದುಃಖ ಆಗಿರಬಹುದು ಇಂಥ ಸನ್ನಿವೇಶ. ಆತನಿಗೆ ಈ ಮೊದಲಾಗಿದ್ದ ದಾಖಲೆಯೇ ಇಲ್ಲ, ಅಷ್ಟು ದುಃಖ ಪಡ್ತಾ ಇದ್ದ. ಆತನಿಗೆ ಬಂಧುಗಳ ಬಗ್ಗೆ ಉಂಟಾದಂತಹ ಕೆಟ್ಟ ಕೃಪೆ ಅಷ್ಟು ದುಃಖಕ್ಕೆ ಒಳಗು ಮಾಡ್ತಾ ಇತ್ತು. ಅದರಿಂದ ಏನಾಗಿದೆ ಅಂತೆ, ಅವನ ದೃಷ್ಟಿ ಮುಚ್ಚೋಗಿದೆ. ಕಣ್ಣಲ್ಲಿ ನೀರು ಬಂದಾಗ ಕಣ್ಣು ಬಸಕಾಗಿ ಬಿಡುತ್ತೆ, ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಕಣ್ಣೀರು ವಶಗಳು ಸರಿ ಕಾಣಿಸೋದೇ ಇಲ್ಲ. ಅರ್ಜುನನ ಹೊರಗೆ ಕಣ್ಣಲ್ಲಿ ನೀರು ಬಂದು ಹೊರಗಿನ ದೃಶ್ಯ ಕಾಣ್ತಾ ಇಲ್ಲ. ಇನ್ನೊಂದು ಕಡೆಗೆ ಒಳಗೆ ಶೋಕ ಬಂದು ಒಳ ಕಣ್ಣು ಕಾಣ್ತಾ ಇಲ್ಲ. ಈ ಕ್ಷಣ ಅದಕ್ಕೆ ಜ್ಞಾನ ಅಂತಾನು ಅರ್ಥ. ಅವನ ಜ್ಞಾನ ಶೋಕದಿಂದ ಮುಚ್ಚಿ ಹೋಗಿದೆ, ಅವನ ಹೊರಗಿನ ಕಣ್ಣು ನೀರಿನಿಂದ ಮುಚ್ಚಿ ಹೋಗಿಬಿಟ್ಟಿದೆ. ಅಂದ್ರೆ ಒಂದಿಷ್ಟಿಂದ ಲೋಕದಲ್ಲಿ ಜನ ಆಗೋದೇ ಹೀಗೆ. ಯಾವಾಗ ಮನುಷ್ಯ ಶೋಕಕ್ಕೊಳಗಾಗ್ತಾನೋ ಆ ದೃಷ್ಟಿನ ಕಳ್ಕೊಂಡು ಬಿಡ್ತಾನೆ ಅಂತ ಹೇಳ್ತಾರೆ. ಹೊರಗಿನ ದೃಷ್ಟಿ ಮಂಜಾಗತ್ತೆ, ಒಳಗಿನ ದೃಷ್ಟಿ ಮಸುಕಾಗತ್ತೆ. ಅಲ್ಲಿಗೆ ಅವನ ಕರ್ತವ್ಯ ಭ್ರಷ್ಟನಾಗಿಯೇ ಬಿಡ್ತಾನೆ. ಆದ್ದರಿಂದನೇ ಭಗವಂತ ಎಚ್ಚರಿಸ್ತಾರಂತೆ, ಅಳೋದು ಕೆಟ್ಟದ್ದು, ನಮ್ಮ ದೃಷ್ಟಿನೇ ಹಾಳು ಮಾಡುತ್ತಾದ್ದರಿಂದ, ಅಳುವಿಕೆ ನಮ್ಮ ದೃಷ್ಟಿಯನ್ನು ಹಾಳು ಮಾಡೋದ್ರಿಂದ ಎಂದಕ್ಕೆ ಅವಕಾಶ ಕೊಡಬಾರದು. ಆದರೆ ಅರ್ಜುನನಂಥವನು ಅಳುತ್ತಾ ಇದ್ದಾನೆ. ಆ ಅರ್ಜುನ ಅಳುತ್ತಾ ಇದ್ದಾನೆ, ಅವನಿಗೆ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಅರ್ಜುನ ಅಳುತ್ತಾ ಇದ್ದಾನೆ ಎಂಬ ಪದಕ್ಕೆ ನಮಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ವೇದದ ಮಾತಿದೆ. ಅರ್ಜುನ ಯಾರು ಅಂತ ನಮಗೆ ಗೊತ್ತಾಗುತ್ತ. ಅದುಃಖ ಮಿತರತ್ ಸರ್ವಂ ಜೀವಾ ಇವತ್ತು ದುಃಖಿನಃ ತೇಷಾಂ ದುಃಖ ಪ್ರಹಾನಾಯ ಶ್ರುತಿರೇಷ ಪ್ರವರ್ತತೆ. ಜಗತ್ತಿನೊಳಗೆ ಇರತಕ್ಕಂಥ ಪದಾರ್ಥಗಳು ಮೂರು, ಒಬ್ಬ ಭಗವಂತ ದೇವ, ಇನ್ನೊಬ್ಬ ಜೀವ ಅವನು ಚೇತನ, ಭಗವಂತ ಪರಮಚೇತನ, ಇನ್ನು ಜಡ. ಈ ಮೂರು ಪದಾರ್ಥದಲ್ಲಿ ಅದುಃಖ ಮಿತರತ್ ಸರ್ವಂ, ಪರಮಾತ್ಮನಿಗೆ ದುಃಖ ಇಲ್ಲ, ಅವನ ಹೆಸರೇಳುವವರಿಗೂ ದುಃಖ ಇಲ್ಲ, ಅಷ್ಟು ದೊಡ್ಡವನು ಭಗವಂತ. ಆನಂದಪೂರ್ಣ, ಉಪನಿಷತ್ತುಗಳು ಆತನನ್ನ ಆನಂದಂ ಬ್ರಹ್ಮ ಅಂತಾನೆ ಕರೆದಿದ್ದಾರೆ. ಆನಂದಪೂರ್ಣ ಭಗವಂತ, ಅವನಿಗೆ ದುಃಖದ ಹೆಸರಿಲ್ಲ. ಇನ್ನು ಜಡ ಪದಾರ್ಥಗಳಿವೆ, ಅವಕ್ಕೆ ದುಃಖದ ಹೆಸರಿಲ್ಲ. ಏಕೆ? ಅನುಭವನೇ ಇಲ್ಲ ಅವಕ್ಕೆ, ಜ್ಞಾನವೇ ಇಲ್ಲ. ಆದ್ರೆ ಜಡಗಳಿಗೂ ದುಃಖ ಇಲ್ಲ. ಈ ಮಾತನ್ನು ಗಮನಿಸಿ, ನಿತ್ಯ ಜೀವನದಲ್ಲಿ ಕಾಣೋ ವಿಚಾರ, ಯಾರನ್ನ ಕಣಿ ಕೇಳಬೇಕಾಗಿಲ್ಲ. ಎದುರಿಗೆ ಕಾಣತಕ್ಕಂಥ ಪದಾರ್ಥಗಳು, ಜಡಕ್ಕೆ ದುಃಖ ಇಲ್ಲ, ಪರಮಚೇತನ ಭಗವಂತನಿಗೆ ದುಃಖ ಇಲ್ಲ. ಮತ್ತೆ ದುಃಖ ಅನುಭವಿಸ್ತಾ ಇದ್ದಾರಲ್ಲ ಅಂತ ಕೇಳಿದರೆ, ಹೌದು, ಈ ಕಡೆ ಪರಮಾತ್ಮನೂ ಅಲ್ಲ ಅವರು, ಈ ಕಡೆ ಜಡ ಪದಾರ್ಥಗಳು ಅಲ್ಲ. ಅವರು ಯಾರು ಅಂದರೆ ಜೀವಾ ಇವತ್ತು ದುಃಖಿನಃ, ಜೀವರಿದ್ದಾರಲ್ಲ ಅವರೆಲ್ಲ ದುಃಖಿಗಳು. ಅವರು ಕಣ್ಣಲ್ಲಿ ನೀರು ತಂದುಕೊಂಡೇ ತಂದುಕೊಳ್ತಾರೆ. ಅರ್ಜುನ ಅತ್ತ ಒಂದು ದಿವಸ ಅತ್ತ, ಆದರೆ ನಾವು ದಿನ ಬೆಳಗಾದ್ರೆ ಅಳುತ್ತಾ ಇರ್ತೇವೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಅಳುತ್ತೇವೆ ಅರ್ಜುನ ಅತ್ತ ಅಂತ ಹೇಳಿ ನಮ್ಮಲ್ಲಿ ಸಾಮ್ಯ ಕಲ್ಪನೆ ಮಾಡೋ ಕಾರಣ ಇಲ್ಲ. ಅರ್ಜುನನ ಅಳು ಜೀವನದಲ್ಲಿ ಆ ಮಟ್ಟದ ದುಃಖ ಅವತ್ತೇ ಅವನಿಗಾಗಿದ್ದು ಪಾಪ. ಆ ಮಟ್ಟದ ದುಃಖ ಅರ್ಜುನ ಉತ್ತರ ಗೋಗ್ರಹಣದ ಕಾಲಕ್ಕೆ ಒಂಟಿಯಾಗಿದ್ದಾನಷ್ಟೇನೆ, ಒಬ್ಬನೇ. ಅಂತ ಹೊತ್ತಿನೊಳಗೆ ಇಡೀ ಕುರುಕುರದ ಆ ಒಟ್ಟು ಕೌರವ ಸೈನ್ಯ ಬಂದು ನಿಂತರೆ ಅರ್ಜುನ ಯೋಚನೆ ಮಾಡಲೇ ಇಲ್ಲ, ಅಟ ನಗನಗತಾ ಯುದ್ಧ ಮಾಡ್ತಾನೆ. ಅಂತ ಸೈನ್ಯ ಅವನನ್ನು ಕಂಗೆಡಿಸಿಲ್ಲ. ಆದರೆ ಇವತ್ತು ಅವನಿಗೆ ದುಃಖ ಪಡ್ತಾ ಇದ್ದಾನೆ. ಯಾಕೆ? ಮನಸ್ಸಿನಲ್ಲಿ ಅವನಿಗೆ ಯೋಚನೆ ಇರಲಿಲ್ಲ. ಅವತ್ತಿನ ದಿವಸ ನಾನು ಗೋವುಗಳನ್ನು ಕಾಪಾಡ್ತೇನೆ, ಉದಾತ್ತವಾದ ಧ್ಯೇಯ ಇತ್ತು, ಗೋವುಗಳ ರಕ್ಷಣೆಗೆ ನಾನು ಇರಬೇಕು, ಆ ಕೆಲಸ ನನಗೆ ಬಂದಿದೆ ಅಂತ ಖುಷಿಯಿಂದ ಯುದ್ಧ ಮಾಡಿಬಿಟ್ಟ. ಇವತ್ತಾಗಲ್ಲ. ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ,
ಬಂಧು ಜನಗಳನ್ನು ಹೇಗೆ ಕೊಲ್ಲೋದು ಅಂತಕ್ಕಂಥ ಯೋಚನೆಯಿಂದ ಕಣ್ಣು ತುಂಬ ನೀರು ತುಂಬಿಕೊಂಡ್ಬಿಟ್ಟಿದೆಯಂತೆ. ಅಶ್ರುಪೂರ್ಣ ಕುಲಿ ಕ್ಷಣಂ ಅಂದ್ರೆ ಅಳತಕ್ಕಂಥ ಅರ್ಜುನನಿಗೆ ಭಗವಂತ ಹೇಳಿದ ಅಂದ್ರೆ ಒಂದೇ, ಅಳತಕ್ಕಂಥ ಜೀವರಿಗೆಲ್ಲ ಭಗವದ್ಗೀತೆ ಅಳುವನ್ನು ಹೋಗಲಾಡಿಸ್ತಕ್ಕಂಥ ಸಾಧನವಾಗಿ ಪ್ರಯೋಜನಕ್ಕೆ ಬರುತ್ತೆ ಅಂದ್ರೆ ಒಂದೇ. ಮುಂದೆ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಅರ್ಜುನ ವಿಷಾದಕ್ಕೊಳಗಾಗಿದ್ದಾನೆ, ಅವನನ್ನು ಕುರಿತು ಮಧುಸೂದನ ಭಗವಂತ ಮಾತಾಡ್ತಾ ಇದ್ದಾನೆ. ಮಧುಸೂದನ ಉವಾಚ, ಮಧುಸೂದನ ಮಾತಾಡಿದ. ಮಧುಸೂದನ ಅನ್ನ ಪದದಲ್ಲೇನೆ ಕೃಷ್ಣ ಯಾರು ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಒಂದು ವಿಧವಾದ ಪರಿಚಯ, ಮಧು ಅಂತ ಒಬ್ಬ ರಾಕ್ಷಸ, ಮಧು ಅಂತ ಒಬ್ಬ ರಾಕ್ಷಸ, ಕೈಟಭ ಅಂತ ಒಬ್ಬ, ಮಧು ಕೈಟಭರು ಅಂತ ಹೇಳಿ ಭಾರಿ ಪ್ರಾಚೀನ ಕಾಲದ ರಾಕ್ಷಸರುಗಳು. ಮಧುವನ್ನು ಕೊಂದಿದ್ದಕ್ಕೆ ಭಗವಂತನಿಗೆ ಮಧುಸೂದನ ಅಂತ ಹೆಸರಾಯಿತು. ಕೈಟಭರನ್ನು ಕೊಂದಿದ್ದಕ್ಕೆ ಕೈಟಭಾರಿ ಅಂತ ಹೆಸರಾಯಿತು. ಮಧುಸೂದನ ಕೈಟಭಾರಿ ಅನ್ನೋ ಹೆಸರುಗಳು ಆ ದೃಷ್ಟಿಯಿಂದ ಬಂದ ಹೆಸರುಗಳು. ಆ ದೃಷ್ಟಿಯಲ್ಲಿ ಶತ್ರುಗಳ ನಾಶ ಮಾಡತಕ್ಕಂಥ ಭಗವಂತ, ಮಧುವನ್ನು ಕೊಂದಂತ ಭಗವಂತ, ಇನ್ನೂ ಭಾರಿ ಆಶ್ಚರ್ಯವಾಗುತ್ತೆ ನಮಗೆ. ಮಧುವನ್ನು ಭಗವಂತ ಕೊಂದ, ಆದ್ರಲ್ಲಿ ಮಧುಸೂದನ ಅಂತ ಕರೀತಿರೋದು ಯಾರನ್ನ? ಕೃಷ್ಣನನ್ನ. ಕೃಷ್ಣ ಭಗವಂತ ಕೃಷ್ಣರೂಪದ ಮಧುಸೂದನ ಕೊಂದಿದ್ದಲ್ಲ, ಅರ್ಥ ಮಾಡ್ಕೊ, ಮಧುವನ್ನ ಕೃಷ್ಣರೂಪದಿಂದ ಕೊಂದಿದ್ದಲ್ಲ, ನಾರಾಯಣನಾಗಿ ಸಂಹಾರ ಮಾಡಿದ್ವಿ. ಇಲ್ಲಿ ಕರಿಬೇಕಾದ್ರೆ ಮಧುಸೂದನ ಅಂತಾನೆ ಕರೀತಾರೆ. ಕಂಸಸೂದನ ಅಂದ್ರೆ ಈಗ ಮಾಡಿದ ಕೆಲಸ, ಅದು ಈ ಅವತಾರದಲ್ಲೇ ಮಾಡಿದ್ದು. ಮಧುಸೂದನ ಅಂಬುದು ಮೂಲ ರೂಪದಲ್ಲಿ ಮಾಡಿದ ಕಥೆ ಅದು. ಮತ್ತೆ ಮಧುಸೂದನ ಅಂತ ಯಾಕೆ ಕರೀತಾರೆ? ತುಂಬಾ ಜನ ಯೋಚನೆ ಮಾಡೇ ಇಲ್ಲ, ಸುಮ್ಮನೆ ಮಧುಸೂದನ ಹೇಳಿದ್ರೆ ಬರ್ಕೊಂಡು ಹೊರಟೇ ಬಿಡ್ತಾರೆ. ಹಾಗೆ ಆಚಾರ್ಯ ಒಬ್ಬರೇ ಉತ್ತರ ಕೊಟ್ಟವರು ಇದಕ್ಕೆಲ್ಲ ಕೂಡ. ಯಾತಕ್ಕಾಗಿ ಹೇಳ್ತಾರೆ ಅಂದ್ರೆ, ಭಗವಂತನ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ವ್ಯತ್ಯಾಸವೇ ಇಲ್ಲ, ಆದ್ರಿಂದ ಅವನನ್ನ ಕರೆದಿದ್ದಾರೆ. ಭಗವದ್ಗೀತೆಯ ತುಂಬಾ ವಿಶೇಷಣಗಳೆಲ್ಲ ಮೂಲ ರೂಪವನ್ನೇ ಹೇಳ್ತಕ್ಕಂಥ ವಿಶೇಷಣಗಳು, ಅವತಾರಕ್ಕೂ ಅಷ್ಟೇ ಅನ್ವಯಿಸ್ತಕ್ಕಂಥ ವಿಶೇಷಣಗಳು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಉಪನಿಷತ್ತಿನ ಈ ಮಾತು ಭಗವಂತನ ರೂಪಗಳಿಗೆ ಸಂಬಂಧಪಟ್ಟ ಮಾತು. ನಾವು ಎಲ್ಲೆಲ್ಲ ಉಪಯೋಗಿಸ್ತಾ ಇರ್ತೇನೆ ಆ ಮಾತನ್ನ, ಬೇರೆ ಕಡೆ ಉಪಯೋಗಿಸ್ತಕ್ಕಂಥ ಮಾತಲ್ಲ ಇದು. ಭಗವಂತನ ಮೂಲ ರೂಪ ಅದಹ ಇದಂ, ಅದಹ ಅಂದ್ರೆ ಅದು, ಇದಂ ಅಂದ್ರೆ ಇದು, ಅದು ಅಂದ್ರೆ ಮೂಲ ರೂಪ, ಇದಂ ಅಂದ್ರೆ ಅವತಾರ ರೂಪ, ಅದು ಪೂರ್ಣ ಇದು ಪೂರ್ಣ, ಅದನ್ನು ಹೇಳಕ್ ಹೊರಟಿರ್ತಕ್ಕಂಥ ಮಾತದು. ಕಂಡವರೆಲ್ಲ ಅನ್ವಯಿಸ್ತಕ್ಕಂಥ ಮಾತಲ್ಲ. ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ. ಅದಕ್ಕೆ ಮಧುಸೂದನ ಅನ್ನೋದು ಸಾರ್ಥಕವಾದಂಥ ಪದ ಆಯಿತು. ಅದಕ್ಕೆ ಇನ್ನೊಂದರ್ಥ, ಮಧು ಅಂದ್ರೆ ಆಚಾರ್ಯ ಇಲ್ಲಿ ಅರ್ಥ ಬರೆದಲ್ಲ, ಬೇರೆ ಕಡೆ ಹೇಳುತ್ತಾರೆ, ಮಧ್ವಿತ್ ಆನಂದ ಉದ್ದಿಷ್ಟ. ಮಧು ಅಂದ್ರೆ ಆನಂದ ಅಂತ ಹೆಸರು. ಮಧು ಅಂದ್ರೆ ಆನಂದ, ಆನಂದವನ್ನು ಕೊಡತಕ್ಕಂಥ ಭಗವಂತ ಮಾತಾಡ್ತಾ ಇದ್ದಾನೆ, ಆನಂದ ವರದನಾದ ಭಗವಂತ ಮಾತಾಡ್ತಾ ಇದ್ದಾನೆ. ನೋಡಿ, ಅರ್ಜುನನ್ನು ಕರಿಬೇಕಾದ್ರೆ ಅಶ್ರುಪೂರ್ಣಾಕ್ಷುಲೇಕ್ಷಣ ಅಂತ ಕರೆದು, ಕೃಷ್ಣನನ್ನು ಹೇಳಬೇಕಾದ್ರೆ ಮಧುಸೂದನ ಅಂತ ಕರೆದು. ಅಂದ್ರೆ ಅಳುವ ಅರ್ಜುನನ ಮುಂದೆ ನಗುವ ಕೃಷ್ಣ ಇದ್ದಾನೆ ಅಂತ ಅರ್ಥ. ಅಳುವ ಅರ್ಜುನನ ಮುಂದೆ ನಗುವ ಕೃಷ್ಣ ಇದ್ದಾನೆ, ಅದಕ್ಕೆ ಅರ್ಜುನನ ದುಃಖ ಪರಿಶಾಂತಿ ಆಗಲಿ ಒಳ್ಳೆಯ ಒಂದು ಪ್ರಸಂಗ ಒದಗಿದೆ ಅಂತ ಅರ್ಥ ಮಧುಸೂದನ. ಅದಕ್ಕೆ ಮತ್ತೊಂದು ಅರ್ಥ ದಿಷ್ಟನೆ ತೆಗೆದು ನೋಡಿ, ಮಧುಸೂದನ ಅಂದ್ರೆ ಭ್ರಮರ ಅಂತ ಅರ್ಥ, ದುಂಬಿ ಅಂತ ಅರ್ಥ. ದುಂಬಿಗಳನ್ನು ಮಧುಸೂದನ ಅಂತ ಕರೀತಾರೆ. ನಮಗೆ ಇದು ಪುಣ್ಯ ಜಮ್ಮು ಜನ ಗೊತ್ತಿಲ್ಲ ಅಷ್ಟೇ, ದುಂಬಿನ ಮಧುಸೂದನ ಅಂತ ನಾವು ಕರೆಯೋ ಬೇಕಿನ ಸುಮ್ಮನೆ ಆ ರೀತಿ ಕರೆಯೋದಲ್ಲ. ಯಾತಕ್ಕೆ ಕರೀತಾರೆ? ಮಧು ಅಂದ್ರೆ ಜೇನು ಅಂತ ಅರ್ಥ. ಜೇನನ್ನು ನಮಗೆ ತಂದುಕೊಡೋದ್ರಿಂದ ಅದಕ್ಕೆ ಮಧುಸೂದನ ಮಧುಸೂದನ ಅಂತ ಕರೀತಾರೆ. ಹೂವಿನಿಂದ ಮಧುವನ್ನು ತಂದು 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 ಶೇಖರ ಮಾಡಿ ಕೊಡುತ್ತಲ್ಲ, ಆದಷ್ಟಿಲ್ಲ ಮಧುಸೂದನ ಅಂತ ದುಂಬಿಗೆ ಹೆಸರು. ಈ ಮಾತನ್ನು ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಭಗವಂತ ಈ ಮಧುವನ್ನ ದುಂಬಿ ಆ ಮಧುವನ್ನ ಜೇನನ್ನು ತಂದುಕೊಟ್ರೆ ಭಗವಂತ ನಮಗೆ ಮಧುವನ್ನು ತಂದುಕೊಟ್ಟಿದ್ದಾನೆ, ಅದನ್ನು ಹೇಳೋದಕ್ಕೋಸ್ಕರ ಮಧುಸೂದನ ಅಂತ ಕರೆದಿದ್ದ. ಈ ಮಧುಸೂದನ ಶಬ್ದದ ಸ್ವಾರಸ್ಯವನ್ನು ಹೇಳಿದ್ದು ಶ್ರೀಮದ್ ಆಚಾರ್ಯರು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಕೃಷ್ಣ ಮಧುಸೂದನ ಅವನು ತಂದಿದ್ದು ಏನಾಗಿರಬೇಕು? ಮಧು ಆಗಿರಲೇಬೇಕು. ಜೇನು ತಂದಿದ್ದು ಮಧು ಅಂದ ಮೇಲೆ ಈ ಮಧುಸೂದನ ತಂದಿದ್ದು ಮಧುವೇ. ಅದು ಯಾವುದು ಮಧು ಅಂದ್ರೆ, ಗೀತಾ ಮಧು ಅಂತ ಆಚಾರ್ಯರು ಕರೆದಿದ್ದಾರೆ. ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಈ ಮಧುಸೂದನ ಅನ್ನ ಪದಕ್ಕೂ ಗೀತಾ ಮಧು ಅನ್ನೋ ಹೆಸರು ನಮಗೆ ಗೊತ್ತಾಗುತ್ತೆ. ಆ ಭ್ರಮರ ಜೇನನ್ನು ತಂದುಕೊಟ್ರೆ ಭಗವಂತ ಮಧುಸೂದನ ಗೀತಾ ಮಧುವನ್ನು ತಂದುಕೊಟ್ಟಿದ್ದಾನೆ. ಅಲ್ಲಿ ಜೇನನ್ನು ತರಬೇಕಾದ್ರೆ ಹೂವುಗಳಿಂದ ಜೇನನ್ನು ಹೀರುತ್ತೆ ಭ್ರಮರ. ಈ ಗೀತೆಯನ್ನು ಮಧು ಅಂತ ಕರೆದ್ರೆ ಇದು ಯಾವ ಹೂವಿನ ಮಧು ಆಗಿದ್ರೆ? ಗೀತೆ ಯಾವ ಹೂವಿನ ಮಧು? ಆಚಾರ್ಯ ಒಳ್ಳೆ ರೂಪಕಾಲಂಕಾರವನ್ನು ಮುಂದೆ ಹೇಳುತ್ತಾರೆ. ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಭಾರತ ಪಾರಿಜಾತ, ಮಹಾಭಾರತವೇ ಪಾರಿಜಾತ, ಅದರ ಸಾರವಾದ ಗೀತೆಯೇ ಅದರ ಮಧು, ಅದನ್ನ ಭಗವಂತ ತಂದುಕೊಡ್ತಾ ಇದ್ದಾನೆ. ಅದು ಗೀತಾ ಮಧು ಅನ್ನೋ ಹೆಸರು ಸಾರ್ಥಕವಾದ ಪದ. ಮಧುಸೂದನ ಅನ್ನೋ ಪದದಲ್ಲೇನೆ ಗೀತೆಯ ಹಿರಿಮೆಯಿಂದ ನಾವು ಕಾಣುತ್ತೇವೆ. ಭಾರತ ಪಾರಿಜಾತ ಪುಷ್ಪ ಅದು, ಪಾರಿಜಾತ ವೃಕ್ಷದ ಪಾರಿಜಾತ ಕುಸುಮದ ಮಧುವೇ ಇದು. ನಮಗೆ ಪಾರಿಜಾತರೆ ಯಾತಕ್ಕೆ ಹೇಳ್ತಾರೆ, ಇದು ಮತ್ತೊಂದು ಪದ. ಪಾರಿಜಾತ ಅನ್ನೋದು ಭೂಲೋಕದ ವೃಕ್ಷ ಅಲ್ಲ, ನಾವು ಉಪಯೋಗಿಸ್ತಕ್ಕಂಥ ಪಾರಿಜಾತ ವೃಕ್ಷ ಬೇರೆ, ದೇವಲೋಕದ ಪಾರಿಜಾತ ವೃಕ್ಷ ಬೇರೆ. ಮಂದಾರ, ಪಾರಿಜಾತ, ಕಲ್ಪವೃಕ್ಷ ಇವೆಲ್ಲ ಕೂಡ ದೇವವೃಕ್ಷ, ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿ ಬಂದ ವೃಕ್ಷ ಅದು. ಪಾರಿಜಾತ, ಮಂದಾರ ಇವೆಲ್ಲ ಕೂಡ ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿ ಬಂದ ವೃಕ್ಷ. ಅದು ಬರೀ ಹೂವಲ್ಲ, ಅದು ಕೇಳಿಕೊಡತಕ್ಕಂಥ ಹೂ ವೃಕ್ಷ ಅಂತ. ಕಾಮಧೇನು ಹೇಗೋ, ಕಲ್ಪವೃಕ್ಷ ಹೇಗೋ, ಪಾರಿಜಾತ ಹಾಗೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳೀಬುವಲ್ಲದೆ ಸೇವೆ ಮಾಡಿಪರಿಗೆ ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಹರಿಕಥಾಮೃತ ಸಾರದಲ್ಲಿ ಇವೆಲ್ಲ ಏನೇನು ಮಾಡುತ್ತೆ ಅಂತ ಹೇಳುತ್ತಾರೆ. ಪಾರಿಜಾತ ಕೇಳಿದ್ದನ್ನು ಕೊಡತಕ್ಕಂಥ ವೃಕ್ಷ. ಮಹಾಭಾರತ ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ, ನಾಲ್ಕು ಪುರುಷಾರ್ಥಗಳ ಬಗ್ಗೆ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್, ಎಲ್ಲ ವಿಚಾರ ಕೊಡ್ತಕ್ಕಂಥ ವಿಶ್ವಕೋಶವಾದ್ದರಿಂದ ಪಾರಿಜಾತ ಅನ್ನ ಹೆಸರು ಅತ್ಯಂತ ಸಾರ್ಥಕ. ಇದನ್ನಿಟ್ಟುಕೊಂಡೇ ಜಯತೀರ್ಥರು ತಮ್ಮ ಕೃತಿಯಲ್ಲಿ ಹೇಳ್ತಾರೆ, ಜಾತೋ ಭಾರತ ಪಾರಿಜಾತ ಸುತರು. ಆಚಾರ್ಯರ ಗೀತಾಭಾಷ್ಯದ ಮಾತನ್ನು ಹಾಗೆ ಉಪಯೋಗಿಸಿಬಿಟ್ಟು ಭಾರತವನ್ನ ಪಾರಿಜಾತ ಅಂತ ಕರೆ. ನಮಗೆ ಅರ್ಥ ಗೊತ್ತಾಯ್ತು. ಈಗ ಮಹಾಭಾರತ ಕೇಳಿದ್ದು ಕೊಡುತ್ತೆ ಅಂದ್ರೆ ಮಹಾಭಾರತ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಕೇಳೋ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಕೇಳಿದ್ದನ್ನೆಲ್ಲ ಕೊಟ್ಟು ಒಳ್ಳೇದು ಮಾಡುತ್ತೆ, ಬರೀ ಒಳ್ಳೇದು ಮಾಡೋದಿಲ್ಲ, ಕೇಳಿದ್ದನ್ನೆಲ್ಲ ಕೊಟ್ಟು ಒಳ್ಳೇದು ಮಾಡುತ್ತೆ. ಅಂತ ಗ್ರಂಥದ ಬಗ್ಗೆ ಹಿಂದಿನ ಕಾಲದ ಜನ ಸುಖವಾಗಿ ಯಾತಕ್ಕಿರ್ತಿದ್ರು ಅಂದ್ರೆ ಪ್ರತಿನಿತ್ಯ ಮಹಾಭಾರತ ಆದಿ ಪ್ರವಚನ ಆಗಲೇಬೇಕಾಗಿತ್ತು ಆಗಿನ ಕಾಲಕ್ಕೆ, ಎಂದೋ ಅದು ಪ್ರತಿನಿತ್ಯ ಆಗಬೇಕಾಗಿತ್ತು. ಅದರಿಂದ ಸಕಲ ಅನಿಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥ ಪ್ರಾಪ್ತಿ ಆಗ್ತಿತ್ತು. ಹಿಂದಿನ ಕಾಲದ ಜನಕ್ಕೆ ಇವತ್ತು ಮಳೆ ಬರಲಿಲ್ಲ ಅಂದ್ರೆ ಜನ ಗಾಬರಿ ಆಗಿಬಿಡ್ತಾರೆ. ಹಿಂದಿನ ಕಾಲದ ಜನ ಗಾಬರಿ ಆಗ್ತಿದ್ದಿಲ್ಲ, ವಿರಾಟ ಪರ್ವ ಹೆಸರು ಸಾಕು ತಿಳ್ಕೊಂಡ್ಬಿಡ್ತಿದ್ರು. ಇದೇನು ಬ್ರಾಹ್ಮಣರಿಗೆಲ್ಲ ಹಳ್ಳಿಯ ಪ್ರತಿಯೊಬ್ಬನಿಗೂ ಗೊತ್ತಿದ್ದ ವಿಚಾರ ಆಗಿತ್ತು. ವಿರಾಟ ಪರ್ವ ಮಹಾಭಾರತ ಮಳೆ ಬಂದೇ ಬರುತ್ತೆ ಅಂತಕ್ಕಂಥ ಮಾತು ಪ್ರತಿಯೊಬ್ಬ ಹಳ್ಳಿಗನಿಗೆ ಗೊತ್ತಾಗಿದ್ದ ಕಾಲ ಇತ್ತು. ಇವತ್ತು ಅದು ಹೋಯಿತು. ಕತ್ತೆ ಮೆರವಣಿಗೆ ಮಾಡಿ ಮಳೆ ಬರುತ್ತೆ ಇರು ಪೇಪರ್ಲ್ಲಿ ಬರ್ತಿರುತ್ತೆ, ಹಾಗಾಗಿ ಹುಚ್ಚುಚ್ಚು ಕೆಲಸ ಮಾಡ್ತಿರ್ತಾರೆ. ಅಂಥ ಮೂರ್ಖರ ಕಾಲ ಇದು ಒಂದು. ನಾನು ಹಿಂದಿನ ಕಾಲದ ಎಷ್ಟು ಸುಸಂಸ್ಕೃತ ಜನಗಳಿದ್ದರವರು, ಮಹಾಭಾರತಾದಿಗಳ ಪ್ರವಚನ ಕೇಳಿ 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 ಜನಗಳಿಗೆಲ್ಲ ದೇವರು ದೇವರು ಅನ್ನೋ ಮಾತು ಹಿಂದಿನ ಕಾಲದ ಜನ ಸಾಮಾನ್ಯವಾಗಿ ಬರ್ತಿತ್ತು. ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಹಳ್ಳಿಗಳಲ್ಲಿ ಹೋಗಿ ನೋಡಿ, ದೇವರಾಣಿ ಅನ್ನೋ ಪದ ಹಳ್ಳಿಗರು ತಂದ ಪದ ಅದು. ಒಂದು ದೇವರ ಬಗ್ಗೆ ಅಷ್ಟು ಕಲ್ಪನೆ ಇತ್ತು. ಇವತ್ತು ದೇವರಾಣಿ ಕಾನ್ಸೆಪ್ಟೇ ಇಲ್ಲ ಇವರು. ಹಳ್ಳಿಗರು ಅಥವಾ ಯಾರು ದೇವರನ್ನ ಹೆಸರು ಹೇಳೋದಿಲ್ಲ, ಇವತ್ತು ಬಿಟ್ಟೋಯ್ತಲ್ಲ, ಕಡಿಮೆ ಆಗಿಬಿಡ್ತಲ್ಲ. ಈಗಾಗಲೇನೆ ಮಹಾಭಾರತ ಪ್ರವಚನ ಕಡಿಮೆ ಆಗಿದ್ದಕ್ಕೆ ದೇವರ ಕಾನ್ಸೆಪ್ಟೇ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಮಧುಸೂದನ ಅಂತ ಹೇಳಿದರೆ ಭಾರತ ಪಾರಿಜಾತದ ಮಧುವನ್ನು ತಂದುಕೊಡ್ತಕ್ಕಂಥ ಭಗವಂತ ಈತಾಗಿದ್ದಾನೆ. ಇನ್ನೂ ಸ್ವಾರಸ್ಯವು, ಭಗವಂತ ಭ್ರಮರವಾಗಿ ಅರ್ಜುನ ಮುಂದೆ ಮಾತಾಡ್ತಾ ಇದ್ದಾನೆ, ಭ್ರಮರವಾಗಿ ಮಾತಾಡ್ತಾ ಇದ್ದಾನೆ. ಕೇಳಿದವನು ಅರ್ಜುನ, ಕೇಳಿ ಕೇಳಿ ಏನಾಗಿಬಿಟ್ಟ ಅರ್ಜುನ, ಅವನು ಭ್ರಮರೇ ಆಗಿಬಿಟ್ಟನಂತೆ ಮುಂದೆ. ಅದಕ್ಕೆ ಅನುವ್ಯಾಖ್ಯಾನ ನಡೀನೆ ಚಂಚರೀಕತಿ ಮೇ ಮನಃ, ನನ್ನ ಮನಸ್ಸು ಭ್ರಮರದಂತೆ ಆಚಾರ್ಯರ ಅನುವ್ಯಾಖ್ಯಾನ ಕಮಲದೊಳಗೆ ವಿಹಾರ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಮಧುಸೂದನ ಅನ್ನ ಪದದ ಇತಿಹಾಸ ದೊಡ್ಡದಾಗಿ ಮುಂದೆ ಬಿಚ್ಚುಕೊತಾನೆ ಹೋಗುತ್ತೆ. ಹಾಗೆ ಮಧುಸೂದನಃ ಭಗವಂತ ಮಾತಾಡ್ತಾ ಇದ್ದ ಅಂದ್ರೆ ಭಗವಂತನ ಮಾತು. ರೋಗ ರೋಗಿಯನ್ನು ಹೇಳ್ಕೊಳ್ಳೋದು ಅವನ ಕೆಲಸವಾದರೆ, ರೋಗ ಪರಿಹಾರದ ಉಪಾಯ ಹೇಳೋದು ವೈದ್ಯನ ಮಾತಿನ ಕೆಲಸ. ಅಂದ್ರೆ ಭಗವಂತ ಅವನ ದುಃಖವನ್ನು ಹೋಗಲಾಡಿಸ್ತಾ ಇದ್ದಾನೆ. ಆದ್ರಿಂದ ಉವಾಚ ಮಧುಸೂದನಃ ಏನಂತ, ಎರಡು ಶ್ಲೋಕದಲ್ಲಿ ಭಗವಂತ ಮಾತಾಡ್ತಾನೆ. ಮೊದಲು ಭಗವಂತನ ಮೊದಲನೇ ಅಧ್ಯಾಯದಲ್ಲಿ 11 ಅಕ್ಷರ ಭಗವಂತ ಮಾತಾಡಿದ್ದ. ಮೊದಲನೇ ಅಧ್ಯಾಯ ಭಗವದ್ಗೀತೆನೆ. ಭಗವಂತನ ಒಂದು ಮಾತು ಇಲ್ಲದವರು ಭಗವದ್ಗೀತೆ ಆಗ್ತಿದ್ದಿಲ್ಲ. ಭಗವಂತನ ಒಂದು ಮಾತು ಅದರೊಳಗಿದೆ. ಸೇರಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂರಿತಿ. ಅಷ್ಟೇ ಭಗವಂತನ ಮಾತಲ್ಲಿ, ಪಾರ್ಥ ಪಶ್ಯ ಏತಾನ್ ಸಮವೇತಾನ್ ಕುರುನ್. ಇದಿಷ್ಟು ಮೊದಲ ಆ ಅಧ್ಯಾಯದ ಭಗವಂತನ ಮಾತು. ಈಗ ಮೊದಲು ಎರಡು ಶ್ಲೋಕ ಇಲ್ಲಿ ಮಾತಾಡ್ತಾನೆ. ಏನು ಅರ್ಜುನ, ಏನ್ ಮಾಡ್ತಾ ಇದ್ದಿ? ಕುತಸ್ತ್ವ ಕಶ್ಮನ ವಿಧಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಕ್ಲೈಬ್ಯಂ ಅಸ್ಮಗಮ ಪಾರ್ಥ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ.
ಎರಡು ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾದ ಭಗವದ್ಗೀತೆ ಇದೆ. ಮುಂದಿನ ಎಲ್ಲ ಮಾತುಗಳು ವಿವರಣೆ ಇದ್ದಾಗ ಲೆಕ್ಕ ಇದೆ. ಮುಂದೆ ಹೇಳಬೇಕಾದ ಸಾರಭೂತ ಭಗವಂತ ಆಡಿಬಿಟ್ಟಿದ್ದಾನೆ ಈ ಮಾತಿನೊಳಗೆ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಅರ್ಜುನ, ಇದಂ ಕಶ್ಮಲಂ, ಈ ಒಂದು ದೋಷ ವಿಷಮೇ, ಇಂಥ ಸಂಕಟದ ಸಮಯದೊಳಗೆ ತ್ವಾಂ ನಿನ್ನನ್ನು ಕುರಿತು ಕುತಃ ಎಲ್ಲಿಂದ ಬಂತಾಯ ಅಂತ ಕೇಳುತ್ತಾನೆ ಅರ್ಜುನನ. ಇಷ್ಟೆಲ್ಲ ಮಾತುಗಳನ್ನು ಭಗವಂತ ಒಂದೇ ಸರ್ತಿ ಬೈತಾನೆ, ಇದು ಕಶ್ಮಲ ಅಂತ ಹೇಳಿಬಿಡುತ್ತಾನೆ. ಇದರ ದೋಷ ಇದು ಒಂದು. ಅರ್ಜುನ ಎಷ್ಟೆಷ್ಟು ಮಾತಾಡಿದ್ದ ಪಾಪ, ಟೋಟಲಿ ಸ್ಟ್ರೈಕ್ ಆಫ್ ಮಾಡಿದ್ರೆ ಹಾಗೋ ಹಾಗೆ. ಹುಡುಗ ಮೂರು ತಾಸು ಬರೆದ ಉತ್ತರ ಒಂದ್ಸರ್ತಿ ಹೊರದಾಕಿಬಿಟ್ರೆ ಹಾಗೋ ಭಗವಂತ, ಇದಿಷ್ಟು ಕಶ್ಮಲ ಅಂತ ಹೇಳಿಬಿಟ್ಟ. ಇದಿಷ್ಟು ಮಾತಾಡಿದ್ದು ವ್ಯರ್ಥ, ಎಲ್ಲ ತಪ್ಪುಗಳ ಕೊಂಪೆ ಅಂತ ಭಗವಂತ ಹೇಳುತ್ತಾರೆ. ನಮಗೆ ಆಶ್ಚರ್ಯ, ಅರ್ಜುನ ಮಾತು ಕೇಳಿದಾಗ ನಮಗೆ ಎಷ್ಟು ಚೆನ್ನಾಗಿದೆ ಅನಿಸಿದ್ರೆ ಭಗವಂತ ಹೇಳ್ತಾರೆ ಎಲ್ಲ ಕೆಲಸಕ್ಕೆ ಬಾರದ್ದು, ಎಲ್ಲ ತಪ್ಪು ತಪ್ಪು ಮಾತಾಡ್ತೈತೆ ಅಂತ ಹೇಳಿದ್ರೆ. ಅರ್ಜುನನಂತ ಮಹಾವೀರ ಮಹಾಪ್ರಾಜ್ಞ, ಅವನ ಮಾತುಗಳನ್ನು ಕಶ್ಮಲ ಅಂತ ಕರಿಬೇಕಾದ್ರೆ ಭಗವಂತನ ವ್ಯಕ್ತಿತ್ವ ಹೇಗಿರಬೇಕು? ಯಾರೋ ಬೇಂದ್ರೆ ಹುಡುಗ ಸಿಟ್ಟಿ ಎದ್ದುಬಿಡ್ತಾರೆ, ಮೇಷ್ಟು ಬೇಂದ್ರೆ ಸುಮ್ಮನೆ ಕೂತಿರ್ತಾರೆ, ಪ್ರೊಫೆಸರ್ ಹೊಡೆದಾಕ್ಬಿಟ್ರೆ. ಹೌದಾ ಸಾರ, ಸುಮ್ಮನೆ ಕೂತ್ಬಿಡ್ತಾರಪ್ಪ. ಭಗವಂತ ಮಾತಾಡಿದ್ರೆ ಅರ್ಜುನ ಏನೋ ಮಾತಾಡಾಗಿಲ್ಲ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ, ನಿನಗೆ ಕಶ್ಮಲ ಬಂದಿದ್ದೇ ತಪ್ಪು, ಕಶ್ಮಲ ಬರಬಾರದಾಗಿತ್ತು. ಅದು ಯಾವಾಗ ಬಂತಿದ್ದು ವಿಷಮೇ? ಇಂಥ ಸಮಯದಲ್ಲಿ ಬರೋದ? ಮೊದಲು ವಿದ್ಯಾರ್ಥಿ ಇರ್ತಾನೆ, ನಾನು ಪರೀಕ್ಷೆಗೆ ಹೋಗೋದಿಲ್ಲ ಪರೀಕ್ಷೆಗೆ ಹೋಗೋದಿಲ್ಲ ಅಂತಿರ್ತಾನೆ ಯಾವಾಗಲೂ. ತಂದೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಪರೀಕ್ಷೆ ಬಂದ ನೋಡು ಮನಸ್ಸು ಸುಮ್ಮನೆ ಆಗಿಬಿಡ್ತಾರೆ. ಪರೀಕ್ಷೆ ಹೋಗೋದಿಲ್ಲ ಹೋಗ್ಬಿಡ ಯಾ ಸಾಕು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಆದರೆ ಪರೀಕ್ಷೆಗೆ ಹೋಗೋದಿಲ್ಲ ಅಂತ ಯಾವತ್ತಂತಾನೆ? ಒಂಬತ್ತು ಪರೀಕ್ಷೆ ಎಂಟಕ್ಕೆ ಅಂತಾನೆ ಪರೀಕ್ಷೆಗೆ ಹೋಗೋದಿಲ್ಲ ಅಂತೇಳಿ. ತಂದೆ ತಾಯಿ ಭದಕ್ಕಂದು ಬಿಡುತ್ತೆ, ಏನು ಗತಿ ಇದೆಲ್ಲ ಕೂಡ? ಒಂದು ವರ್ಷದ ಎಲ್ಲ